ಮನೆಗೆ ದೀಪ ಎಲ್ಲರ ಮನೆಯಲ್ಲೂ,
ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
ಅವರ ಬಯಕೆಗಳ ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು, ನಗುತ್ತಾ ಬಾಳಲಿ.
ಆಕಾಶವಾಣಿ ರಾಯಚೂರು, ಕೇಳಿ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು. ಮಕ್ಕಳ ಸಂರಕ್ಷಣೆ ಕುರಿತು ಮಾಹಿತಿ ಹಾಗೂ ಯಶೋಗಾಥೆಗಳ ಪರಿಚಯಾತ್ಮಕ ರೇಡಿಯೋ ಆಧಾರಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನಿರ್ಮಾಣ ಮತ್ತು ಪ್ರಾಯೋಜಕರು ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು. ಮಾರ್ಗದರ್ಶನ ಸನ್ಮಾನ್ಯ ಶ್ರೀ ಎಸ್ಎನ್ ನಾಗರಾಜು, ಜಿಲ್ಲಾಧಿಕಾರಿಗಳು ರಾಯಚೂರು. ಪರಿಕಲ್ಪನೆ ನಿರ್ವಹಣೆ ಮತ್ತು ನಿರೂಪಣೆ ಕೆ ರಾಘವೇಂದ್ರ ಭಟ್. ಸಂಯೋಜಕರು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು.
ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಮಕ್ಕಳ ಸಂರಕ್ಷಣೆ ಕುರಿತಾದಂಥ ರೇಡಿಯೋ ಆಧಾರಿತ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಈ ಸರಣಿಯಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ಸತ್ರ ಹಾಗೂ ಪ್ರಧಾನ ನ್ಯಾಯಾಧೀಶರಾದಂಥ ಗೌರವಾನ್ವಿತ ಶ್ರೀ ಪಿ ಕೃಷ್ಣಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಅಪಾರ ಅನುಭವ ಮತ್ತು ಜ್ಞಾನ ಹೊಂದಿರುವ ಇವರು ರಾಯಚೂರು ಜಿಲ್ಲೆಯಲ್ಲಿ ಕಳೆದ 4 ತಿಂಗಳುಗಳಲ್ಲಿ ಮಕ್ಕಳ ಸಂರಕ್ಷಣೆ, ಅದಕ್ಕೂ ಮುಖ್ಯವಾಗಿ ಲೈಂಗಿಕ ಅಪರಾಧದಿಂದ ಮಕ್ಕಳ ರಕ್ಷಣೆ ಸಂಚಲನವನ್ನು ಸೃಷ್ಟಿಸಿ ಎಲ್ಲ ಶಾಲೆಗಳಲ್ಲಿ ಪ್ರತಿಯೊಬ್ಬ ಶಿಕ್ಷಕರಲ್ಲಿ ಈ ಬಗ್ಗೆ ಜ್ಞಾನ ಮೂಡಿಸುವಂತಹ ದೊಡ್ಡ ಆಂದೋಲನವನ್ನು ಹುಟ್ಟಾಕಿದ್ದಾರೆ. ಇವರು ಇವತ್ತು ನಮ್ಮ ಜೊತೆಗಿದ್ದು ಮಕ್ಕಳ ಸಂರಕ್ಷಣೆ ಯಾವ ರೀತಿ ಪ್ರಮುಖ ಮತ್ತು ಯಾವ ರೀತಿ ಅದಕ್ಕೆ ಪ್ರಾಧಾನ್ಯತೆ ಕೊಡಬೇಕು, ಯಾವ ರೀತಿ ಅದು ನಮ್ಮೆಲ್ಲರ ದೊಡ್ಡ ಆಶಯವಾಗಿ ನಾವೆಲ್ಲ ಪ್ರತಿಯೊಬ್ಬ ನಾಗರಿಕರು ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಈ ನಿಟ್ಟಿನಲ್ಲಿ ಮಕ್ಕಳ ಸಂರಕ್ಷಣೆಗೆ ಮುಂದಾಗಬೇಕು ಅನ್ನೋದರ ಹಿನ್ನೆಲೆಯಲ್ಲಿ ಅವರು ನಮಗೆ ಇವತ್ತು ಮಾಹಿತಿ ನೀಡಲಿಕ್ಕಿದ್ದಾರೆ. ಅವರು ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಕಳೆದ 4 ತಿಂಗಳಿನಿಂದ ಅದ್ಭುತವಾದಂಥ ಮತ್ತು ವಿಶೇಷವಾದಂಥ ವಿಭಿನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಾಯಚೂರು ಎಲ್ಲ ಇಲಾಖೆಗಳನ್ನು ಮತ್ತು ಸಾರ್ವಜನಿಕರನ್ನ ಸಹಭಾಗಿತ್ವ ಮತ್ತು ಸಮನ್ವಯತೆಗೆ ತರುವಲ್ಲಿ ಅತ್ಯಂತ ಯಶಸ್ವಿ ಪಾತ್ರವನ್ನು ನಿರ್ವಹಿಸಿದ್ದಾರೆ ಮಾನ್ಯ ನ್ಯಾಯಾಧೀಶರು. ಅವರಿವತ್ತು ಆಕಾಶವಾಣಿ ಕೇಂದ್ರಕ್ಕೆ ಬಂದು ರಾಯಚೂರು ಜಿಲ್ಲೆಯ ಜನತೆಯನ್ನ ಗೌರವದಿಂದ ಪ್ರೀತಿಯಿಂದ ಸಂದೇಶ ನೀಡಲಿಕ್ಕೆ ಈ ಕೇಂದ್ರಕ್ಕೆ ಆಗಮಿಸಿದ್ದಾರೆ. ಅವರನ್ನ ಎಲ್ಲ ರಾಯಚೂರು ಜನತೆಯ ಪರವಾಗಿ ನಾನು ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ನ್ಯಾಯಾಧೀಶರೇ ನಮಸ್ಕಾರ.
ನಮಸ್ಕಾರ.
ಮಾನ್ಯರೇ, ತಾವು ಕಳೆದ ಅಪಾರ ಅನುಭವ ಹೊಂದಿದ್ದೀರಿ. ಇಡೀ ನಮ್ಮ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೀರಿ ಮತ್ತು ಹೈಕೋರ್ಟ್ನಲ್ಲಿ ಕೂಡ ಕಾರ್ಯನಿರ್ವಹಿಸಿದ್ದೀರಿ. ಈ ಮಕ್ಕಳ ಸಂರಕ್ಷಣೆ ಬಗ್ಗೆ ಏನು ನಿಮಗೆ ಅನ್ನಿಸ್ತಾ ಇದೆ ಮತ್ತು ಮಕ್ಕಳ ಸಂರಕ್ಷಣೆ ಅಂದರೆ ಏನು ಮತ್ತು ಇದು ಯಾವ ರೀತಿ ಪ್ರಮುಖ ಅನ್ನೋದನ್ನು ಹೇಳೋದ್ರ ಮುಖಾಂತರ ನಾವು ನಮ್ಮ ಚರ್ಚೆಯನ್ನು ಪ್ರಾರಂಭಿಸೋಣ. ಮಕ್ಕಳ ಸಂರಕ್ಷಣೆ ಅಂದರೆ ಏನು?
ಮಕ್ಕಳ ಸಂರಕ್ಷಣೆ ಅತ್ಯಂತ ಅಗತ್ಯ ಅಂತ ಹೇಳುವಂತದಕ್ಕೆ ಎರಡು ಮಾತಿಲ್ಲ. ಸಂರಕ್ಷಣೆ ಇತ್ತೀಚಿನ ದಿನಗಳಲ್ಲಿ ನಾವು ಅದರ ಮಹತ್ವವನ್ನು ಗುರುತಿಸ್ತಾ ಇದ್ದೇವೆ. ಇದರ ಅಗತ್ಯ ಎಂದೆಂದಿಗಿಂತಲೂ ಇವತ್ತು ಹೆಚ್ಚು ಇದೆ, ಕಾಣ್ತಾ ಇದೆ ಪ್ರಾಮುಖ್ಯತೆ. ಅಂದರೆ ಇದನ್ನು ನಾವು 3 ವಿಚಾರಗಳಿಂದ ನೋಡಬಹುದು. ಮಕ್ಕಳ ಸಂರಕ್ಷಣೆ ಅಂದರೆ ಒಂದು, ಅವರನ್ನು ನಿರ್ಲಕ್ಷ್ಯ ಮಾಡೋದು, ನೆಗ್ಲೆಕ್ಟ್ ಮಾಡೋದು. ಇನ್ನೊಂದು, ಅವರ ಮೇಲೆ ನಡೆಯತಕ್ಕಂಥ ಹಿಂಸೆ, ಇದನ್ನು ಹೇಗೆ ತಡೆಯೋದು ಅಂತ ಹೇಳೋದ್ರ ಬಗ್ಗೆ ಯೋಚನೆ ಮಾಡೋದು. ಆಮೇಲೆ ಅವರನ್ನು ಶೋಷಣೆ ಮಾಡೋದು. ಸೊ ಈ 3 ದೃಷ್ಟಿಯಿಂದ ನಾವು ಮಕ್ಕಳ ರಕ್ಷಣೆಯನ್ನು ನೋಡಬಹುದು ಅಂತ ಅನಿಸ್ತದೆ. ಇತ್ತೀಚಿನ ಅಧ್ಯಯನಗಳು ಇದನ್ನು 3 ಭಾಗಗಳಾಗಿ,
ಈ 3 ಪ್ರಮುಖ ಅಂಶಗಳಿಂದ ಮಕ್ಕಳನ್ನು ಸಂರಕ್ಷಿಸಬೇಕು ಅನ್ನುವಂಥದ್ದು ಅದರ ಪ್ರಮುಖ ಅಂಶ
ಇದೆ. ಆಮೇಲೆ ಈ ಅವರ ನಿರ್ಲಕ್ಷ್ಯ, ಈ ನಮ್ಮ ವಿಶೇಷತಃ ರಾಯಚೂರಿನಲ್ಲಿ ಬಡತನ, ಶಿಕ್ಷಣದ ಕೊರತೆ, ಮೂಢನಂಬಿಕೆ, ಅಜ್ಞಾನ, ಎಲ್ಲ ತರದ ಈ ಸಮಸ್ಯೆಗಳಿರುವ ಕಾರಣ ನಿಗ್ಲೆಕ್ಟ್ ಬಹಳ ಆಗಿದೆ. ಅವರು ಒಂದು ಮನೆಯಲ್ಲಿ 7, 8, 9 ಮಕ್ಕಳಿರ್ತಾರೆ. ಇತ್ತೀಚೆಗೆ ಕುಟುಂಬ ಯೋಜನೆ ಬಹಳ ಸಾರ್ವತ್ರಿಕವಾಗಿ ಪ್ರಚಾರದಲ್ಲಿ ಇದ್ರೂ 4ಕ್ಕಿಂತ ಕಡಿಮೆ ಇರುವಂತಹ ಕುಟುಂಬಗಳು ಅತ್ಯಂತ ಕಡಿಮೆ
ಇದ್ದಾವೆ.
ಸೊ ಸ್ವಾಭಾವಿಕವಾಗಿ ಅಂತಹ ಸಂದರ್ಭದಲ್ಲಿ ಸೀಮಿತ ಆದಾಯ ಇರುವಂತಹ ಕುಟುಂಬದಲ್ಲಿ ಒಂದು ಯಾವುದೋ ಒಂದು ಸಣ್ಣ ಪ್ರಮಾಣದಲ್ಲಾದ್ರೂ ಅಲಕ್ಷ್ಯ ಆಗತ್ತೆ, ಶಾಲೆಗೆ ಸೇರಿಸುವುದಿಲ್ಲ, ಅವರಿಗೆ ಆರೋಗ್ಯದ ಸಮಸ್ಯೆ ಉಂಟಾದಾಗ ಅವರಿಗೆ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಅವರ ಹತ್ರ ಅನುಕೂಲ ಇರೋದಿಲ್ಲ. ಎಲ್ಲಾ ತರದ ಅಲಕ್ಷ್ಯಕ್ಕೆ ಅವರು ಒಳಗಾಗ್ತಾರೆ.
ಸೊ ಮಕ್ಕಳನ್ನ ಯಾವುದೇ ರೀತಿ ನಿರ್ಲಕ್ಷ್ಯ ಮಾಡುವಂತದ್ದು ಮಕ್ಕಳ ಸಂರಕ್ಷಣೆ ಉಲ್ಲಂಘನೆ ಅಂತ ತಾವು
ಉಲ್ಲಂಘನೆ ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ.
ಅಂದ್ರೆ ಯಾವುದೇ ಹಿಂಸೆಗಾಗ್ಲಿ ನಿರ್ಲಕ್ಷ್ಯಕ್ಕಾಗ್ಲಿ ದೌರ್ಜನ್ಯಕ್ಕೆ ಯಾರಿಗೂ ಕೂಡ ಮಕ್ಕಳನ್ನು ಒಳಪಡಿಸಲಿಕ್ಕೆ ಹಕ್ಕಿಲ್ಲ.
ಇಲ್ಲ
ನ್ಯಾಯಾಧೀಶರೇ, ತಾವು ಇನ್ನೂ ಮಾಹಿತಿಯನ್ನ ತುಂಬಾ ಗಟ್ಟಿಯಾಗಿ ಹೇಳ್ತಾ ಇದ್ರಿ. ಮಕ್ಕಳ ಸಂರಕ್ಷಣೆ ನಮ್ಮ ಸಮಾಜದಲ್ಲಿ ಯಾಕೆ ಅತ್ಯಂತ ಪ್ರಾಮುಖ್ಯತೆ ಮತ್ತು ಯಾಕೆ ಅದರ ಅಗತ್ಯತೆ ಏನು?
ನಾವು ಅನೇಕ ವರ್ಷಗಳಿಂದ ಒಂದು ಮಾತನ್ನು ಪುನರುಚ್ಚರಿಸ್ತಾ ಇದ್ದೇವೆ, ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅಂತ. ಅದೇನು ಹೊಸ ಮಾತಲ್ಲ, ಹೊಸ ಅನ್ವೇಷಣೆ ಅಲ್ಲ. ಪೀಳಿಗೆಯಿಂದ ಪೀಳಿಗೆಗೆ ಈ ಸಮಾಜ ಮುಂದುವರಿತಾ ಹೋಗ್ತದೆ. ನಮ್ಮ ಮುಂದಿನ ಪೀಳಿಗೆ ಸಶಕ್ತವಾಗಿ ಸದೃಢವಾಗಿ ಉತ್ತಮ ಒಂದು ಹ್ಯಾಪಿ ಮೈಂಡ್ ನಿಂದ ಅವರು ಇಲ್ಲ ಅಂತಂದ್ರೆ, ಸಂತೋಷ ಮನಸ್ಕರಾಗಿ ಅವರು ಇಲ್ಲ ಅಂತಂದ್ರೆ, ಆತ್ಮವಿಶ್ವಾಸದಿಂದ ಅವರು ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದ್ರೆ, ಸಮಾಜದ ಬೆಳವಣಿಗೆ ಕುಂಠಿತ ಆಗತ್ತೆ. ಹಾಗಾಗಿ ಇದರ ಅಗತ್ಯ ಬಹಳ ಹೆಚ್ಚಿನ ಅಗತ್ಯ ಇದೆ. ಇದು ನಾವು ಮಕ್ಕಳನ್ನು ಕೇಂದ್ರೀಕರಿಸಿ ನಮ್ಮ ಎಲ್ಲಾ ಪಾಲಿಸಿಗಳನ್ನು ಎಲ್ಲಾ ಯೋಜನೆಗಳನ್ನು, ಈ ಗಾಂಧೀಜಿಯವರೊಂದು ಮಾತು ಹೇಳಿದ್ರು, ನಿಮಗೆ ಯಾವುದೋ ಒಂದು ವಿಚಾರದ ಬಗ್ಗೆ ಈ ಕ್ರಮ ಸಾಧುವೋ ಈ ಕ್ರಮ ಸಾಧುವೋ ಎರಡು ವಿಧಾನದಲ್ಲಿ ಯಾವುದು ಉತ್ತಮ ಅಂತ ಕಂಡಾಗ ನಿನ್ನ ಮನಸ್ಸಿನಲ್ಲಿ ದರಿದ್ರ ಅತ್ಯಂತ ದರಿದ್ರನನ್ನು ಮನಸ್ಸಿನಲ್ಲಿ ಇಟ್ಟುಕೋ, ಅವನಿಗೆ ಇದರಿಂದ ಪ್ರಯೋಜನ ಆಗತ್ತೆ ಅಂತಂದ್ರೆ ಅದು ಉತ್ತಮವಾದ ಸಾಧುವಾದ ಮಾರ್ಗ. ಈಗ ನಾವು ಅದನ್ನು ಒಂದು ಸ್ವಲ್ಪ ಮಾರ್ಪಾಡು ಮಾಡಿ ಹೇಳಬಹುದು ಅಂತಂದ್ರೆ, ಯಾವುದೇ ಒಂದು ಯೋಜನೆಯನ್ನು ಹಾಕೊಳ್ಳುವಾಗ, ಯಾವುದೇ ಒಂದು ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡುವಾಗ, ಯಾವುದೇ ಕಾಯ್ದೆಯನ್ನು ಮಾಡುವಾಗ, ಅಥವಾ ಯಾವುದೇ ಒಂದು ಮಕ್ಕಳ ಸಮಸ್ಯೆಯ ಸಂಬಂಧಪಟ್ಟಂತಹ ವಿವಾದವನ್ನು ನಿರ್ಣಯ ಮಾಡುವಾಗ, ಇದು ಮಗುವಿನ ಭವಿಷ್ಯಕ್ಕೆ ಉತ್ತಮ, ಮಕ್ಕಳ ಸಮೂಹಕ್ಕೆ ಇದರಿಂದ ಪ್ರಯೋಜನ ಆಗತ್ತಾ ಅಂತ ಹೇಳೋದನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವೆಲ್ಲ ಕಾರ್ಯಕ್ರಮವನ್ನು ಮಾಡಬೇಕು. ಅವರು ರಾಷ್ಟ್ರೀಯ ಸಂಪತ್ತು ಅಂತ ಹೇಳೋದಲ್ಲಿ ಎರಡು ಮಾತು.
ಎಂತ ಅದ್ಭುತವಾದ ಮಾತು ಅಂದ್ರೆ, ಯಾವುದೇ ಯೋಜನೆ ತರುವಾಗ ಮಗುವನ್ನ ಕೇಂದ್ರೀಕರಿಸಿಟ್ಟುಕೊಂಡು ಅದು ಮುಂದಿನ ಮಗುವನ ಬೆಳವಣಿಗೆಗೆ ಪೂರಕ ಅನ್ನೋದನ್ನ ಆಲೋಚನೆ ಮಾಡಿ ಅದನ್ನು ತರಬೇಕನ್ನುವಂಥದ್ದು ತಮ್ಮ ಮಾತು.
ಹೌದು,
ಬಹಳ ಅದ್ಭುತವಾದಂತ ಮಾತು. ಯಾವುದೇ ಯೋಜನೆ ಬರುವಾಗ ಚೈಲ್ಡ್ ಸೆಂಟರ್ಡ್ ಆಗಿರಬೇಕು, ಮಗು ಕೇಂದ್ರೀಕೃತ ಆಗಿರಬೇಕು. ಸರ್, ಈಗ ಅಭಿವೃದ್ಧಿಗೂ ಮತ್ತು ಮಗುವಿಗೂ ಏನು ಸಂಬಂಧ ಇದೆ? ಮಗು ಹೇಗೆ ನಮ್ಮ ಸಮಾಜದ, ಗ್ರಾಮದ, ಕುಟುಂಬದ ಅಭಿವೃದ್ಧಿಗೆ ಪೂರಕ ಅಂತಾವು ಅದನ್ನ ಗಟ್ಟಿ ಮಾಡ್ತೀರಿ?
ಮಗು ಮತ್ತೆ ಸಮಾಜದ ಅಭಿವೃದ್ಧಿ, ಈ ಎರಡು ವಿಚಾರಗಳ ನಡುವೆ ಅವಿನಾಭಾವ ಸಂಬಂಧವಿದೆ. ಅದನ್ನು ನಾವು ಒಂದನ್ನು ಹೊರತುಪಡಿಸಿ ನಾವು ಇನ್ನೊಂದನ್ನು ಯೋಚನೆ ಮಾಡಲಿಕ್ಕೆ
ಸಾಧ್ಯ
ಇಲ್ಲ. ಮಗುವಿನ ಸಮಗ್ರ ಬೆಳವಣಿಗೆ ಆಗದೆ, ಅಂದ್ರೆ ಮಾನಸಿಕ, ದೈಹಿಕ, ಆರೋಗ್ಯ, ಶಿಕ್ಷಣ, ಸಮಗ್ರ ಬೆಳವಣಿಗೆ ಆಗದೆ ಸಮಾಜದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತಂದ್ರೆ ಮಗು ಸಮಾಜದ ಅವಿಭಾಜ್ಯ ಅಂಗ. ನಾಳೆ ಈಗ ನಮ್ಮ ರಕ್ಷಣೆಯಲ್ಲಿ ಇರ್ತಾರೆ, ನಾಳೆ ನಮ್ಮ ರಕ್ಷಕರಾಗಿ ಅವರೇ ಆಗ್ತಕ್ಕಂಥವರು. ಈ ಬೆಳವಣಿಗೆ, ಈ ರಾಷ್ಟ್ರ, ಈ ನಮ್ಮ ಏನು ಎನ್ವಿರಾನ್ಮೆಂಟ್ ಇದೆ, ಎಲ್ಲದರ ಟ್ರಸ್ಟಿಗಳು ಅವರೇನೆ.
ಎಲ್ಲ ಮೂಲಭೂತ ಕಾರಣಕರ್ತರಾಗಿ,
ಹಾ, ಕಾರಣಕರ್ತರಾದಂತವರು ಅವರೇನೆ,
ಅವರೇ ಆಗಿರ್ತಾರೆ.
ಸೊ ಅವರು ಉತ್ತಮವಾಗಿ ಬೆಳವಣಿಗೆ ಹೊಂದಲಿಲ್ಲ, ಅವರ ನಮ್ಮ ಪಾಲಿಸಿಗಳೆಲ್ಲ ಅವರನ್ನು ಕೇಂದ್ರೀಕೃತವಾಗಿ ಮಾಡಿಲ್ಲ ಅಂತಂದ್ರೆ, ಖಂಡಿತವಾಗಿ ನಾವು ವೈಫಲ್ಯಕ್ಕೆ ದಾರಿ ಮಾಡಿಕೊಡ್ತಾ ಇದ್ದೇವೆ.
ಅಂದ್ರೆ ಮಗು ಅಭಿವೃದ್ಧಿ ಆಗಲಿಲ್ಲ ಅಂದ್ರೆ ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ,
ಊಹಿಸಲಿಕ್ಕೂ ಸಾಧ್ಯ ಇಲ್ಲ,
ಅದನ್ನು ಕಲ್ಪನೆ ಕೂಡ
ಮಾಡ್ಲಿಕ್ಕೆ ಸಾಧ್ಯ.
ಹಾಗಾದ್ರೆ ಮಗುವೆ ನಮ್ಮ ಅಭಿವೃದ್ಧಿಯ ಸೂಚ್ಯಂಕ ಅಥವಾ ಇಂಡಿಕೇಟರ್ ಅಂತ ಹೇಳಬಹುದು ಸರ್?
ನಿಸ್ಸಂಶಯವಾಗಿ ಹೇಳಬಹುದು.
ಹಾಗಾದ್ರೆ ಎಲ್ಲ ಗ್ರಾಮಗಳಲ್ಲಿ ಮಕ್ಕಳು ಮತ್ತು ಮಕ್ಕಳು ಇರುವಂತಹ ಕುಟುಂಬಗಳನ್ನ ಅಭಿವೃದ್ಧಿ ಆಗ್ತೀನಿ ನೋಡಬೇಕಾದ್ರೆ ಫಸ್ಟ್ ನೋಡಬೇಕಾಗಿದ್ದು ಮಗುವನ್ನು ನೋಡಬೇಕು ಅಂತ ತಮ್ಮ ಸಂದೇಶ.
ನಾನು ದೃಢವಾಗಿ ಅದನ್ನು ನಂಬುತ್ತೇನೆ
ಸರ್. ಈಗಾಗಲೇ ಕಳೆದ ಏಪ್ರಿಲ್ನಲ್ಲಿ ನಮ್ಮಲ್ಲಿ 2013 ಒಂದು ಬಹಳ ನೀತಿ ಬಂತು ಅಂತ ನಾವು ಕೇಳ್ಪಟ್ಟೆವು, ಅಂದ್ರೆ ಮಕ್ಕಳ ರಾಷ್ಟ್ರೀಯ ನೀತಿ ಅಂತೇಳಿ. ಈ ನೀತಿ ಬಗ್ಗೆ ತಮ್ಮ ಅಭಿಪ್ರಾಯ ಮತ್ತು ಈ ನೀತಿಯನ್ನು ನಮ್ಮ ಸಮಾಜಕ್ಕೆ ಯಾವ ರೀತಿ ಇದು ಸಹಾಯ ಆಗುತ್ತೆ ಅಂತ ತಾವು ಹೇಳ್ತೀರಿ?
ಇದೊಂದು ಅತ್ಯುತ್ಕೃಷ್ಟವಾದ, ಅಂದ್ರೆ ಬಹಳ ಟೈಮ್ಲಿ, ಒಳ್ಳೆ ಸಮಯದಲ್ಲಿ ಒಂದು ಸಂಕಲನ ಮಾಡಿದಂತಹ ಒಂದು ಪಾಲಿಸಿ, ಯೋಜನಾ ಒಂದು ನಮ್ಮ ಧೋರಣೆ ಬಹಳ ಶ್ರೇಷ್ಠವಾಗಿದೆ. ನಮ್ಮ ಎಲ್ಲಾ ಸಂದರ್ಭದಲ್ಲೂ ನಾವು ಮಕ್ಕಳನ್ನು ಪ್ರೀತಿಸುವುದು, ಮಕ್ಕಳನ್ನು ಫೋಕಸ್ ಆಗಿ ಇಟ್ಕೊಂಡೇ ಇದ್ದೇವೆ. ಆದರೆ ನಮ್ಮ ಕಾರ್ಯಕ್ರಮಗಳ ಅನುಷ್ಠಾನಗಳಲ್ಲಿ ಅಥವಾ ಒಂದು ಫಾರ್ಮಲ್ ಆಗಿ ಈ ಪಾಲಿಸಿಯನ್ನು ನಾವು ಅಡಾಪ್ಟ್ ಮಾಡಿದ್ದಿರಲಿಲ್ಲ. ಸೊ ಇದರಲ್ಲಿ ಈಗ ಕಂಡಂತ ಒಂದು ಬಹಳ ಶ್ರೇಷ್ಠ ಧ್ಯೇಯ ವಾಕ್ಯ ನನ್ನ ಮನಸ್ಸನ್ನು ಆಕರ್ಷಿಸಿದ್ದು, ಮತ್ತೆ ಯಾರಿಗನಾದ್ರೂ ಹೌದು ಇದು ಯಾವಾಗಿನ ಶಾಶ್ವತವಾದ ಸತ್ಯ ಅಂತ ಅನಿಸಿದ್ದು, ಅವ್ರು ಹೇಳ್ತಾರೆ ಚೈಲ್ಡ್ ಇಸ್ ದಿ ಸುಪ್ರೀಂ ನ್ಯಾಷನಲ್ ಆಸೆಟ್.
ಓಹೋ, ಬಹಳ ಚೆನ್ನಾಗಿದೆ.
ಅಂದ್ರೆ ಅಗ್ರಮಾನ್ಯವಾದಂತಹ ಒಂದು ಸೊತ್ತು, ರಾಷ್ಟ್ರೀಯ ಸೊತ್ತು ಅಂದ್ರೆ ಮಗು.
ಈ ನೀತಿಯಲ್ಲಿ ಅದನ್ನು ದಾಖಲಿಸಿದ್ದಾರೆ,
ದಾಖಲಿಸಿದ್ದಾರೆ,
ಅದು ಇದೆ.
ಅದನ್ನು ಕೇಂದ್ರೀಕೃತವಾಗಿ ಎಲ್ಲ ಧೋರಣೆಯನ್ನು ಇದರಲ್ಲಿ ಮಾಡಿದ್ದಾರೆ.
ಈ ನೀತಿ ಬಂದಿರೋದ್ರಿಂದ ನಮ್ಮ ಮಕ್ಕಳಿಗೆ ಏನು ಪ್ರಯೋಜನ ಆಗಬಹುದು ಅಂತ ತಮಗೆ ಅನ್ನಿಸ್ತಾ ಇದೆ?
ಅಂದ್ರೆ ಈಗ ನಾವು ಏನ್ ಚರ್ಚೆ ಮಾಡ್ತಾ ಇದ್ದೇವೆ ಇವತ್ತು, ಈ ವಿಚಾರಕ್ಕೆ ಹೆಚ್ಚು ಹೆಚ್ಚು ಒತ್ತು ಸಿಗತ್ತೆ. ಕಾನೂನುಗಳು ಮಾಡುವಾಗ ಇರಬಹುದು, ಕಾರ್ಯಕ್ರಮಗಳು ಅನುಷ್ಠಾನ ಮಾಡುವಾಗ ಇರಬಹುದು, ಸಾರ್ವಜನಿಕ ಚರ್ಚೆ ಅಂದ್ರೆ ಬುದ್ಧಿಜೀವಿಗಳ ನಡುವೆ ಚರ್ಚೆಗೆ ಮುಂದಕ್ಕೆ ಬರುತ್ತೆ, ಫೋರ್ ಫ್ರಂಟ್ಗೆ. ಇಟ್ ವಿಲ್ ಕಮ್ ಟು ದಿ ಫೋರ್ ಫ್ರಂಟ್ ನಾವು.
ಪ್ರಥಮ ಆದ್ಯತೆಯಾಗಿ
ಇದು ಬರುತ್ತೆ. ಆಮೇಲೆ ನಾವು ಈ ಮಕ್ಕಳ ಅಭಿವೃದ್ಧಿಯ ಮುಖಾಂತರ ಸಮಾಜದ ಅಭಿವೃದ್ಧಿಯನ್ನು ನಾವು ಯೋಚನೆ ಮಾಡತಕ್ಕಂತ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳಿವೆ. ಅವರ ವಿದ್ಯಾಭ್ಯಾಸ, ಅವರಿಗೆ ಕೊಡತಕ್ಕಂತ ನ್ಯೂಟ್ರಿಷನ್, ಉತ್ತಮವಾದ ಆಹಾರ, ಸಮತೋಲನವಾದಂತಹ ಆಹಾರ, ಆಮೇಲೆ ಉತ್ತಮವಾದ ನೀರು,
ಕುಡಿಯುವ ಶುದ್ಧ ನೀರು,
ಆಮೇಲೆ ಅವರ ಮಾನಸಿಕ ಬೆಳವಣಿಗೆ, ಚೈಲ್ಡ್ಹುಡ್ ಅನ್ನು, ಬಾಲ್ಯವನ್ನು ರಕ್ಷಣೆ ಮಾಡತಕ್ಕಂತ ಒಂದು ಶ್ರೇಷ್ಠವಾದ ಒಂದು ಕಾರ್ಯಕ್ರಮ, ಅವರ ಮುಗ್ಧತೆಯನ್ನು ಕಾಪಾಡತಕ್ಕಂತ ಕಾರ್ಯಕ್ರಮ. ಇವತ್ತು ಮಗು ಅದಕ್ಕೆ ವಯಸ್ಸು ಬರುವ ಮೊದಲೇನೆ ಅದು ಪ್ರೌಢಾವಸ್ಥೆಗೆ ಬರತಕ್ಕಂತ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಅಂದ್ರೆ ಕುಟುಂಬದ ಪೋಷಣೆಯ ಭಾರವನ್ನು ಅವರು ಹೊರತಕ್ಕಂತಹ ಸನ್ನಿವೇಶ ನಿರ್ಮಾಣವಾಗಿದೆ. ಬಡತನದಿಂದ ಇರಬಹುದು, ನಮ್ಮ ರಿಸೋರ್ಸ್ ಅನ್ನು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗದೇ ಇರುವ ಕಾರಣದಿಂದ ಇರಬಹುದು. ಈ ಪಾಲಿಸಿ ಯಾವಾಗ ಇಂಪ್ಲಿಮೆಂಟ್ ಆಗತ್ತೆ, ರಿಸೋರ್ಸ್ಗಳು ಸ್ವಲ್ಪ ಡೈವರ್ಟ್ ಆಗತ್ತೆ, ಮಕ್ಕಳ ಪರವಾಗಿ ಬರುತ್ತೆ. ಸೊ ಅವರ ಬಾಲ್ಯದ ರಕ್ಷಣೆ ಆಗಬಹುದು, ಅವರ ಮುಗ್ಧತೆ ರಕ್ಷಣೆ ಆಗಬಹುದು, ಅವರಿಗೆ ಅಕಾಲದಲ್ಲಿ ಪ್ರೌಢರ ಭಾರವನ್ನು ಹಂಚಿಕೊಳ್ಳುವಂತಹ ಒಂದು ಸನ್ನಿವೇಶ ತಪ್ಪತ್ತೆ.
ಈ ನೀತಿ ಅದನ್ನ 18 ವರ್ಷ ತನಕ ಮಗುವಾಗೇ ಇರಲಿಕ್ಕೆ ಅವಕಾಶ ಕೊಡುತ್ತೆ. ತಾವೊಂದು ಮಾತು ಹೇಳಿದ್ರೆ, ಇನ್ನು ಮುಂದಿನ ಯಾವುದೇ ಕಾನೂನುಗಳು ನೀತಿಗಳು ಮಾಡುವಾಗ ಈ ನೀತಿಯನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಮಾಡಬೇಕು. ಕಾನೂನು ಮಾಡುವಾಗ
ಇದನ್ನು ಕೇಂದ್ರೀಕೃತವಾಗಿ
ಇದನ್ನು ಇಟ್ಟುಕೊಂಡೇ ಮಾಡಬೇಕು, ಇದನ್ನು ಬಿಟ್ಟರೆ ಯಾವುದೇ ಡೈವರ್ಟ್ ಆಗುವಂಗಿಲ್ಲ. ಸರ್, ಅದೇ ತರ ನಮ್ಮಲ್ಲಿ ಮಕ್ಕಳ ನ್ಯಾಯ ಕಾಯ್ದೆ ಕಳೆದ ತಿಂಗಳಲ್ಲಿ ತಾವು ದೊಡ್ಡ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ಎಲ್ಲರಿಗೂ ಮಾಡಿಸಿಕೊಟ್ಟಿದ್ದೀರಿ. ಈ ಮಕ್ಕಳ ನ್ಯಾಯ ಕಾಯ್ದೆ ಯಾವ ರೀತಿ ನಮಗೆ ಇವತ್ತು ಮಕ್ಕಳನ್ನ ರಕ್ಷಣೆಗೆ, ಮತ್ತು ಕೆಲವರು ಅಪರಾಧ ಮಾಡಿದ್ದಾರೆ ಎನ್ನಬಹುದಾದಂತಹ ಮಕ್ಕಳಿಗೆ ಯಾವ ರೀತಿ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ? ಈ ಕಾಯ್ದೆ ಬಗ್ಗೆ ಒಂದೆರಡು ಮಾತನ್ನ ಹೇಳಬೇಕು.
ಈಗಾಗಲೇ ಹೇಳಿದ್ದೇನೆ, ನಮ್ಮ ಪ್ರತಿಯೊಂದು ಚಟುವಟಿಕೆಯನ್ನು, ಕಾನೂನು ಮಾಡೋದಿರ್ಬೋದು, ಧೋರಣೆಗಳನ್ನು ಅನುಷ್ಠಾನ ಮಾಡೋದಿರ್ಬೋದು, ಯಾವುದೇ ವಿಚಾರದಲ್ಲಿ ಮಕ್ಕಳು ಫೋಕಸ್ ಸೆಂಟರ್ ಇರಬೇಕು, ಸೆಂಟರ್ ಸ್ಟೇಜ್ನಲ್ಲಿ ಇರಬೇಕು, ಕೇಂದ್ರೀಕೃತವಾಗಿರಬೇಕು. ಈಗ ನಮ್ಮ ಪಾಲಿಸಿ ಏನು ಹೇಳುತ್ತೆ, ಚೈಲ್ಡ್ ಈಸ್ ದಿ ಸುಪ್ರೀಂ ನ್ಯಾಷನಲ್ ಎಸೆಟ್. ಸೊ ನ್ಯಾಷನಲ್ ಎಸೆಟ್ ಅಂತ ನಾವು ಘೋಷಣೆ ಮಾಡಿದರೆ ಮಾತ್ರ ಸಾಲದು. ಅವರ ಬಾಲ್ಯವನ್ನು ರಕ್ಷಣೆ ಮಾಡಬೇಕು, ಮುಗ್ಧತೆಯನ್ನು ಕಾಪಾಡಬೇಕು, ಅಕಾಲದಲ್ಲಿ ಅವರು ಕುಟುಂಬದ ಭಾರವನ್ನು ಹೊರತಕ್ಕಂತಹ ಸಂದರ್ಭ ಬರಬಾರದು, ಆಮೇಲೆ ಬಡತನದ ಕಾರಣದಿಂದ ಅವರು ನಿರ್ಲಕ್ಷ್ಯಕ್ಕೆ ಒಳಗಾಗಬಾರದು, ಅಥವಾ ಅವರು ಯಾವುದೋ ಅನಾದರಕ್ಕೆ ಒಳಗಾಗಿ ಕಾನೂನು ಬಾಹಿರವಾದ ಸಂದರ್ಭದಲ್ಲಿ ಅವರು ಸಿಕ್ಕಿ ಹಾಕಿಕೊಳ್ಳಬಾರದು. ಇವೆಲ್ಲದ ಒಂದು ಅನುಷ್ಠಾನಕ್ಕಾಗಿ, ಈ ಇವರ ಮೇಲೆ ನಡೀತಕ್ಕಂಥ ಕಾನೂನು ಉಲ್ಲಂಘನೆಗಳನ್ನು ತಡೆಯುವುದಕ್ಕೋಸ್ಕರ ಜುವೆನೈಲ್ ಕೇರ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ ಅನ್ನು ತಂದಿದ್ದಾರೆ. ಅದರಲ್ಲಿ ಎರಡು ಪ್ರಾಮುಖ್ಯವಾದ ಅಂಶಗಳನ್ನು ನಾವು ಗುರುತಿಸಬಹುದು, ಗಮನಿಸಬಹುದು. ಒಂದು, ಅವರ ನಿರ್ಲಕ್ಷ್ಯವನ್ನು ತಡೆಯೋದು, ಅವರಿಗೆ ರಕ್ಷಣೆ ಕೊಡೋದು, ಕೇರ್ ಕೊಡುವಂತಹದ್ದು, ಪ್ರೊಟೆಕ್ಷನ್ ಕೊಡುವಂತಹ. ಇನ್ನೊಂದು, ಅವರು ಯಾವುದೇ ಸಂದರ್ಭದಲ್ಲಿ ಕಾನೂನಿನ ರಾಂಗ್ ಸೈಡ್ಗೆ ಬಂದಾಗ ಅಂದ್ರೆ ಅವರು ಸ್ವತಃ ಬರ್ಲಿಕ್ಕೆ ಅವರಿಗೆ ಬುದ್ಧಿಶಕ್ತಿ ಇರೋದಿಲ್ಲ. ಕಾಂಪೋಸ್ ಮೆಂಟಿಸ್ ಅಂತ ನಾವು ಹೇಳ್ತೇವೆ, ಅಂದ್ರೆ ಆ ಮೆನ್ಸ್ರಿ, ಆ ಒಂದು ಮಾನಸಿಕ ಸ್ಥಿತಿ ಅಷ್ಟು ಬೆಳವಣಿಗೆ ಆಗಿರೋದಿಲ್ಲ. ಬಟ್ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಯಾವುದೋ ಒತ್ತಡಕ್ಕೊಳಗಾಗಿನೋ ಅವರು ಕಾನೂನು ಯಾವುದನ್ನು ಮಾಡಬಾರದು, ಇದು ಮಾಡಿದರೆ ಶಿಕ್ಷಾರ್ಹವಾದ ಅಪರಾಧ ಆಗತ್ತೆ ಅಂತ ಹೇಳತಕ್ಕಂತ ಸನ್ನಿವೇಶದಲ್ಲಿ ಸಿಲುಕಿಕೊಳ್ತಾರೆ. ಸೊ ಈ ಎರಡು ವಿಚಾರಗಳನ್ನು, ಕೇರ್ ಅಂಡ್ ಪ್ರೊಟೆಕ್ಷನ್ ಒಂದು, ಚೈಲ್ಡ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ, ಎಲ್ಲಾ ಸಂದರ್ಭದಲ್ಲೂ ಚೈಲ್ಡಿನ ಒಂದು ಎನಾನಿಮಿಟಿಯನ್ನು ಕಾಪಾಡಿಕೊಳ್ಳತಕ್ಕಂತ ಒಂದು ಕರ್ತವ್ಯ ಕಾನೂನು ಪಾಲಕರ ಮೇಲಿದೆ.
ಓಹೋ, ಹಾಗಾದ್ರೆ ಈ ಕಾನೂನು ಕೆಲವರು ಏನು ತಿಳ್ಕೊಂಡಿರ್ತಾರೆ, ಈ ಕಾನೂನು ಇರೋದು ಎಲ್ಲೋ ಶಿಕ್ಷೆ ಕೊಡ್ಲಿಕ್ಕೆ?
ಇಲ್ಲ ಇಲ್ಲ, ಸರ್ವತಾ ಅದು ಸರಿಯಾದ ಕಲ್ಪನೆ ಅಲ್ಲ. ಇದರ ಬಗ್ಗೆ ಸರ್ಕಾರದ ಈ ಪಾಲಿಸಿ ಸರ್ಕಾರದ ಮುಂದೆ ಒಂದು ಕರ್ತವ್ಯವನ್ನು ಹೇಳಿ,
ಹಾಗಾದ್ರೆ ಈ ಕಾನೂನು
ಏನಂತಂದ್ರೆ, ಇದರ ಬಗ್ಗೆ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನಕ್ಕೆ ಕೊಡಬೇಕು. ಸಾರ್ವತ್ರಿಕವಾಗಿ ಈ ಪಾಲಿಸಿ ಮತ್ತು ಈ ಕಾನೂನಿನ ಪರಿಚಯ ಜನಗಳಿಗೆ ಆಗಬೇಕು, ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಅಂದ್ರೆ ಸುಮ್ಮನೆ ನಾವು ಘೋಷಣೆ ಮಾಡ್ತಾ ಇದ್ರೆ ಆಗೋದಿಲ್ಲ. ಚೈಲ್ಡ್ ಇಸ್ ಇ ಸುಪ್ರೀಂ ನ್ಯಾಷನಲ್ ಆಸೆಟ್ ಅಂತ ಹೇಳ್ತಾನೆ ಇರ್ತೇವೆ, ಈ ವರ್ಷನೂ ಹೇಳ್ತೇವೆ, ಮುಂದಿನ ವರ್ಷನೂ ಹೇಳ್ತೇವೆ. ಆ ಮಕ್ಕಳು ಅದೇ ಅನಾದರಕ್ಕೊಳಗಾಗ್ತಾರೆ, ಅದೇ ಕಾನ್ಫ್ಲಿಕ್ಟ್ ಇನ್ ಲಾ ಸಿಚುವೇಶನ್ ಗೆ ಬರ್ತಾರೆ, ಅಸಹಾಯಕರಾಗಿ ಉಳಿತಾರೆ.
ನಿಜ,
ಅವರು ಬಯಸಿ ಅಂತ ಸಿಚುವೇಶನ್ ಗೆ
ಹೋಗಿರೋದಿಲ್ಲ.
ಸೊ ಈಗ ಈ ಎರಡು ವರ್ಗವನ್ನು ನಾವು ಹೇಳಿ ಆಯ್ತು. ಇನ್ನು ಈ ಕೇರ್ ಅಂಡ್ ಪ್ರೊಟೆಕ್ಷನ್ ಅಂದ್ರೆ ಏನು? ಎಷ್ಟೋ ಸಂದರ್ಭದಲ್ಲಿ ಬಡವರಿರ್ಬೋದು ಅಥವಾ ಯಾವುದೋ ಕೆಟ್ಟ ದುಶ್ಚಟಕ್ಕೆ ಬಲಿಯಾದಂತಹ ದಂಪತಿಗಳಿರ್ಬೋದು,
ಬೀದಿ ಮಕ್ಕಳನ್ನು ತರಬಹುದು.
ಹಾ, ಅಂತವರ ಮಕ್ಕಳಿಗೆ ಯಾರು ನೋಡ್ಕೊಳ್ಳೋರು ಇರೋದಿಲ್ಲ, ಪೋಷಣೆ ಮಾಡೋರು ಇರೋದಿಲ್ಲ, ಜೋಪಾನ ಮಾಡೋರು ಇರೋದಿಲ್ಲ. ಅವರು ವ್ಯಾಗ್ರೆಂಟ್ ಅಂತ ನಾವೇನು ಹೇಳ್ತೇವೆ, ಆ ಒಂದು ಸನ್ನಿವೇಶದಲ್ಲಿ ಇರ್ತಾರೆ, ರಸ್ತೆನಲ್ಲಿ ರ್ಯಾಗ್ ಪಿಕ್ಕಿಂಗ್ ಮಾಡೋದ ಏನೋ ಒಂದು ಮಾಡ್ತಾ ಇರ್ತಾರೆ. ಸೊ ನಾವು ಅವರನ್ನು ಗುರುತಿಸಿ ಈ ಕಾನೂನು ಈ ಹೊಣೆಗಾರಿಕೆಯನ್ನು ವಿಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಬೇರೆ ಬೇರೆ ಇಲಾಖೆಗಳಿಗೆ ಕೊಟ್ಟಿವೆ,
ಅವಕಾಶ ಕೊಟ್ಟಿವೆ.
ಸೊ ಅವರನ್ನು ನಾವು ಕಸ ಅಂತ ಹೇಳಿ ತ್ಯಾಜ್ಯ ಸಮಾಜ ಮಾಡ್ತಾ ಇದೆ, ಅವರ ಬಗ್ಗೆ ದೃಷ್ಟಿನೇ ಹಾಕ್ತಾ ಇಲ್ಲ. ಇಲ್ಲ, ಅವ್ರು ಏನ್ ಮಾಡ್ತಾರೆ, ಅವ್ರನ್ನ ಸಮಾಜ ಅವರನ್ನು ಕಸ ತ್ಯಾಜ್ಯದ ತರ ನೋಡ್ಕೊಳ್ತದೆ. ಅವರು ಏನು ಬೇರೆ ನಿರ್ವಾಹ ಇಲ್ಲದೆ ಕಸ ತ್ಯಾಜ್ಯ ಹೆಕ್ಕುವ ಕೆಲಸ ಅವರು ಮಾಡ್ತಾರೆ
ಅನಿವಾರ್ಯವಾಗಿ.
ಅವರನ್ನು ಒಬ್ಬೊಬ್ಬರನ್ನು ಅಂದ್ರೆ ಸುಪ್ರೀಂ ನ್ಯಾಷನಲ್ ಎಸೆಟ್,
ರಕ್ಷಣೆಗೆ ತಂದು
ನಮ್ಮ ರತ್ನಗಳು. ಸೊ ಅವರನ್ನು ನಾವು ಹೆಕ್ಕಿ ತಂದು ಅವರಿಗೆ ಒಬ್ಬ ಎಲ್ಲ ಅನುಕೂಲ ಇರತಕ್ಕಂತ ಮಗುವಿಗೆ ಏನೇನು ದೊರೆಯುತ್ತದೆ ಅಂತ ಸೌಲಭ್ಯ ಅವರಿಗೆ ಡಿನೈ ಆಗದ ಹಾಗೆ, ಅವರಿಗೆ ಅದು ವಂಚನೆ ಆಗದ ಹಾಗೆ ನಾವು ರಕ್ಷಣೆ ಮಾಡಬೇಕಾಗಿದೆ. ಅದಕ್ಕಾಗಿ ನೋಡಿ, ಬೇರೆ ಬೇರೆ ಪೂರಕವಾದ ಕಾನೂನುಗಳು ಬಂದಿವೆ. ರೈಟ್ ಟು ಎಜುಕೇಶನ್ ಆಕ್ಟ್ ಬಂದಿದೆ, ರೈಟ್ ಟು ಎಜುಕೇಶನ್ ಉದ್ದೇಶನೂ ಇದೇ ಇದೆ. ಯಾವುದೋ ಒಂದು ಇಲಿಟಿಸ್ಟ್ ಸಿಚುವೇಶನ್ ಬರಬಾರದು. ಒಂದು, ಈ ಮಗುವಿಗೆ ಉತ್ತಮವಾದ ಶಾಲೆಗೆ ಹೋಗುವ ಅನುಕೂಲ ಆಗತ್ತೆ. ಉತ್ತಮವಾದ ಶಾಲೆಯಲ್ಲಿ ಇರುವಂತಹ ವ್ಯಕ್ತಿ ನಿರ್ವಾತ ಪ್ರದೇಶದಲ್ಲಿ ಇದ್ದ ಹಾಗೆ ಅದಕ್ಕೆ ಸಮಾಜ ಏನು ಅಂತ ಹೇಳೋ ಕಲ್ಪನೆ ಇರೋದಿಲ್ಲ. ಇಂಥ ಮಕ್ಕಳೊಟ್ಟಿಗೆ ಕೂತಾಗಲೇ ಅದಕ್ಕೂ ಗೊತ್ತಾಗೋದು. ಈ ಸುಪ್ರೀಂ ನ್ಯಾಷನಲ್ ಎಸೆಟ್ ಅಂತ ಹೇಳುವಂತದ್ದು ಆ ಇಲಿಟ್ ವರ್ಗಕ್ಕೆ ಸೇರಿದ ಮಗುವಿಗೂ ಗೊತ್ತಾಗತ್ತೆ, ಓಹೋ ಇದು ನನ್ನಾಗೇನೆ, ಅವಕಾಶ ಸಿಕ್ಕಿದ್ರೆ ಓಡಬಲ್ಲದು, ನಾನು ಅದರ ಬಗ್ಗೆ ಅಲಕ್ಷ್ಯ ಮಾಡಬಾರದು. ಇನ್ನೊಂದು 20 ವರ್ಷದಲ್ಲಿ ಇದು ಬದಲಾವಣೆಗೆ, ಈ ಒಂದು ಏನು ಪಾಲಿಸಿ ಇದೆ, ಸುಪ್ರೀಂ ಇಂಪಾರ್ಟೆಂಟ್ ಆಸೆಟ್ ಅಂತ ಹೇಳುವಂತದ್ದು, ಆ ಸುಪ್ರೀಂಲಿ ಇಂಪಾರ್ಟೆಂಟ್ ಆಸೆಟ್, ಅದ್ರ ಬಗ್ಗೆ ಹೌದು ಅಂತ ಹೇಳುವ ಕಲ್ಪನೆ ನಮ್ಮ ಮಕ್ಕಳಿಗೂ ಬರುತ್ತೆ. ಅಂದ್ರೆ ಎಲ್ಲರೂ ಮಿಕ್ಸ್ ಆಗಿ ಕೆಲಸ ಮಾಡಿದಾಗ, ಓದಿದಾಗ. ಮಾರ್ಟಿನ್ ಲೂಥರ್ ಕಿಂಗ್ ಅದೇ ಹೇಳಿದ್ರು, ನನಗೆ ಅದೇ ಕನಸಿದೆ. ಏನು ಕನಸು? ಒಂದು ಬಿಳಿ ಮಗು, ಒಂದು ಕರಿ ಮಗು ಒಂದೇ ಬೆಂಚ್ನಲ್ಲಿ ಕೂತು, ಒಂದೇ ಕಕ್ಷೆಯಲ್ಲಿ ಕೂತು, ಒಂದೇ ವಿದ್ಯಾಭ್ಯಾಸವನ್ನು ಪಡೆಯತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಬೇಕು ಅಂತ ಎಲ್ಲರೂ ಶ್ರೇಷ್ಠ ವ್ಯಕ್ತಿಗಳು ಇದೇ ಮಾತನ್ನು ಹೇಳಿದ್ದಾರೆ. ಅದನ್ನೇ ನಮ್ಮ ಪಾಲಿಸಿ ಡಾಕ್ಯುಮೆಂಟ್ ಹೇಳುತ್ತೆ. ಎಲ್ಲ ಕಾನೂನುಗಳು ಪೂರಕವಾಗಿ ಇವೆ. ಅನುಷ್ಠಾನದಲ್ಲಿ ಬಹುಶಃ ನಾವು ಇನ್ನೂ ಹೆಚ್ಚಿನ
ಕೊರತೆ ಅನುಭವಿಸ
ಒಂದು ಪೊಲಿಟಿಕಲ್ ವಿಲ್ ತೋರಿಸಬೇಕಂದ್ರೆ.
ನಿಮ್ಮ ಮಾತಿನ ಅರ್ಥ ನನಗೊಂದು ಅನ್ನಿಸ್ತಾ ಇದೆ ಅಂದ್ರೆ, ಪ್ರತಿಯೊಂದು ಮಗು ಕೂಡ ಶ್ರೇಷ್ಠ ಅನ್ನುವಂತ ಸಂದೇಶ ಬರ್ತಾ ಇದೆ ನಿಮ್ಮ ಮಾತಿನ. ಪ್ರತಿಯೊಂದು ಮಗು,
ಪ್ರತಿಯೊಂದು ಮಗುವನು ಉತ್ಕೃಷ್ಟವಾದ ಒಂದು ರತ್ನ. ಇದನ್ನು ಪ್ಲೇಟೋನು ಗುರುತಿಸಿದ್ದ. ಇದನ್ನು ಸಿಂಗಾಪುರ್ನ ಪ್ರವರ್ತಕ, ಅಲ್ಲಿನ ಪ್ರೆಸಿಡೆಂಟ್ ಇದ್ರು. ಅವರ ಆಡಳಿತ ವಿಧಾನದ ಬಗ್ಗೆ ಭಿನ್ನಾಭಿಪ್ರಾಯಗಳಿರಬಹುದು. ಅವರೊಬ್ಬ ನಿರಂಕುಶ ಪ್ರಭು ಅಂತ, ಆದರೆ ಬಹಳ ಕ್ರಾಂತಿಕಾರಕವಾದ ಅಭಿವೃದ್ಧಿಯನ್ನಲ್ಲಿ ಮಾಡಿ ತೋರಿಸಿದ್ದಾರೆ. ನಾನು ಅದರ ವಿಚಾರ ಬೇರೆ ಯಾವುದು ಹೇಳೋದಿಲ್ಲ. ಆದರೆ ಮಕ್ಕಳ ಬಗ್ಗೆ ಅವರು ಒಂದು ಮಾತು ಹೇಳಿದ್ರು, ಪ್ಲೇಟೋನು ಇದೇ ಮಾತು ಹೇಳಿದ್ದ, ಮಗು ಅಂತಂದ್ರೆ ತಂದೆ ತಾಯಿಯ ಸೊತ್ತಲ್ಲ, ಸಮಾಜದ ಸೊತ್ತು. ಸೊ ಅದನ್ನು ನಾವು ಒಂದೇ ಕಡೆ ಬೆಳೆಸಬೇಕು. ಅವರವರ ಏನು ಆಪ್ಟಿಟ್ಯೂಡ್ ಇರುತ್ತೆ ಅದಕ್ಕೆ ಪೂರಕವಾಗಿ ಅರ್ಲಿ ಸ್ಟೇಜ್ನಲ್ಲೇ ಗುರುತಿಸಿ ಅವರನ್ನು ಬೆಳವಣಿಗೆ ಮಾಡಿದರೆ ರಾಷ್ಟ್ರದ ಸಂಪತ್ತು ಅವರು ಆಗ್ತಾರೆ. ರಾಷ್ಟ್ರದ ಸಂಪತ್ತನ್ನು ಅವರು ಬೆಳೆಸ್ತಾರೆ, ಭೌತಿಕವಾದ ಸಂಪತ್ತನ್ನು ಅವರು ಬೆಳೆಸ್ತಾರೆ.
ಅಂದ್ರೆ ಸರ್, ಈಗ ಮಕ್ಕಳ ನ್ಯಾಯ ಕಾಯ್ದೆಯಲ್ಲಿ ಯಾವುದೇ ಮಗು, ತಾವೊಂದು ಹೇಳಿದ್ರೆ ಕಾನ್ಫ್ಲಿಕ್ಟ್ ವಿತ್ ಲಾ ಅಂದ ಅಂದ್ರೆ ಕಾನೂನು ಸಂಘರ್ಷದಲ್ಲಿರೋ ಮಗು, ಯಾವ್ದಾದ್ರು ಮಗು ಬೇರೆಯವರು ಒತ್ತಡಕ್ಕೆ ಏನಾದ್ರು ತಪ್ಪು ಮಾಡಿದ್ರೆ ಅವನನ್ನ ಈಗ ಕೆಲವರು ತಪ್ಪನ್ನ ಅವನು ಹಿಡ್ಕೊಂಡೋಗಿ ಜೈಲಿಗೆ ಹಾಕಬೇಕು, ಆತರ ಏನಾದ್ರು ಇದೆ ಸರ್? ಇದೆಲ್ಲ ತಪ್ಪಲ್ವಾ?
ಅದು ತಪ್ಪು. ಅವರನ್ನು ಜೈಲಿಗೆ ಹಾಕುವಾಗ ಇಲ್ವೇ ಇಲ್ಲ.
ಇಲ್ಲ,
ಜೈಲಿಗೆ ಹಾಕಿದ್ರೆ ಆ ಮಗುವಿನ ಹಕ್ಕಿನ ಉಲ್ಲಂಘನೆ ಮಾತ್ರ ಅಲ್ಲ, ಗ್ರಾಸ್ ಡೆರಿಲಿಕ್ಷನ್ ಆಫ್ ಡ್ಯೂಟಿ ಅಂದ್ರೆ ಕಾನೂನಿನ ಉಲ್ಲಂಘನೆ ಆಗತ್ತೆ. ಆ ವ್ಯಕ್ತಿ ಡಿಸಿಪ್ಲಿನರಿ ಆಕ್ಷನ್ಗೆ ಒಳಗಾಗ್ತಾರೆ ಅಂತ ಅಧಿಕಾರಿಗಳು. ಕೆಲಸ ಅವರನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಬಹುದು.
ಅಂದ್ರೆ ಅದಕ್ಕೆ ಮಗುವನ್ನ ಪರಿವೀಕ್ಷಣಾಲಯದಲ್ಲಿ ಹಾಕಬೇಕು ಅಂತ
ಅಲ್ಲೇ ಹಾಕಬೇಕು
ಅಲ್ಲೇ
ಪರಿವೀಕ್ಷಣಾಲಯ. ಅದಕ್ಕೂ ಬೇರೆ ಬೇರೆ ತರದ ಈ ಮಕ್ಕಳ ಬಾಲಭವನಗಳು, ಬಾಲಕಿಯರ ಬಾಲಭವನಗಳು, ಆಮೇಲೆ
ಬಾಲಕಿಯರ ಬಾಲಭವನ,
ಈಗ ಇಲ್ಲಿಗೆ ಸಂಬಂಧಪಟ್ಟಂತೆ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ, ಚೈಲ್ಡ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಅವರಿಗೆ ಗುಲ್ಬರ್ಗದಲ್ಲಿ ಅವರಿಗೆ ವಿಶೇಷವಾದ ವ್ಯವಸ್ಥೆ ಇದೆ. ಅದಕ್ಕೆ ವಿಚಾರಣೆಯೂ ಬೇರೆ ಇದೆ. ಅವರನ್ನು ಸಾಮಾನ್ಯ ಅಪರಾಧಿಗಳೆಂದೇ, ಅಂದ್ರೆ 18 ವಯಸ್ಸಿಗಿಂತ ಮೀರಿದ ಅಪರಾಧಿಗಳು ಯಾರಿದ್ದಾರೆ, ಆರೋಪಕ್ಕೊಳಗಾದವರು ಯಾರಿದ್ದಾರೆ, ಆರೋಪಿಗಳಿದ್ದಾರೆ ಅಂದ್ರೆ ಆಕ್ಚುಲಿ ಅಪರಾಧಿಗಳು ಅಂತ ಶಿಕ್ಷೆ ಆದ ನಂತರ
ಆರೋಪಿಗಳು.
ಸೊ ಯಾರ ಮೇಲೆ ಅಂತ ಆರೋಪ ಇದೆ, 18 ವಯಸ್ಸಿಗಿಂತ ಜಾಸ್ತಿ ಆದವನು ಅದೇ ಕಾನೂನು ಉಲ್ಲಂಘನೆ ಮಾಡಿದ್ರೆ ಅವನು ಸಾಮಾನ್ಯ ನ್ಯಾಯಾಲಯದಲ್ಲಿ ವಿಚಾರಣೆಗೊಳಗಾಗ್ತಾನೆ. ಈ ಮಗು 18ಕ್ಕಿಂತ ಒಳಗಡೆ ಇರುವಂತದ್ದು ಅಲ್ಲಿ.
ಹಾಗಾದ್ರೆ ಒಳ್ಳೆ ಸಂದೇಶ ಕೊಡಿದ್ರೆ ಮಗು ಅಂದ್ರೆ ಈ ಕಾನೂನು ಏನ್ ಹೇಳ್ತಾರೆ, ಮಗು ತಪ್ಪು ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ಯಾವುದೋ ಕಾರಣಕ್ಕ ತಪ್ಪು ಮಾಡಿದ್ದಾನೆ, ಅದಕ್ಕೋಸ್ಕರ ಆ ಕಾನೂನು ಫೇಸ್ ಅವನನ್ನು ಎದುರಿಸ್ತಾ ಇದ್ದಾನೆ, ಅದಕ್ಕೋಸ್ಕರ ಅವನನ್ನು ರಕ್ಷಣೆ ದೃಷ್ಟಿಯಲ್ಲಿ ಪರಿವೀಕ್ಷಣಾಲಯಕ್ಕೆ ಹಾಕಬೇಕು ಅನ್ನೋದು.
ಅಂದ್ರೆ ಈಗ ನಾನು ಈ ಮೊದಲೇ ಹೇಳಿದೆ, ನಮ್ಮ ಪಾಲಿಸಿ ಅದನ್ನೇ ಹೇಳುತ್ತೆ, ಇದಕ್ಕೆ ಇದನ್ನು ಅನುಷ್ಠಾನ ಮಾಡ್ಲಿಕ್ಕೆ ಇರತಕ್ಕಂತ ಪೂರಕವಾದ ಕಾನೂನುಗಳನ್ನ ಏನಂತದೆ, ಚೈಲ್ಡ್ ಹುಡ್ ಅನ್ನು ರಕ್ಷಣೆ ಮಾಡಬೇಕು,
ಬಾಲ್ಯತನವನ್ನ,
ಮುಗ್ಧತೆಯನ್ನು ರಕ್ಷಣೆ ಮಾಡಬೇಕು. ಸೊ ಅವ್ರನ್ನ ನೀವು ಒಮ್ಮಿಂದೊಮ್ಮೆಗೆ ಅವರ ವಯಸ್ಸಾಗದೆ ಅವರನ್ನು ಅಡಲ್ಟ್ ವರ್ಲ್ಡ್ ಗೆ
ಕರ್ಕೊಂಡು,
ಅಂದ್ರೆ ಯಾರು ಪ್ರೌಢತೆಯನ್ನು ಹೊಂದಿದ್ದಾರೆ ಅವರ ಜಗತ್ತಿಗೆ ತಳ್ಳಬಾರದು ನೀವು. ಅಲ್ಲಿರುವ ಗಲಾಟೆ ಗದ್ದಲಗಳು ಇವರಿಗೆ ಮಾರಕ ಆಗತ್ತೆ, ಅಂದ್ರೆ ಇನ್ನೂ ಅವರು ತಯಾರಾಗಿರೋದಿಲ್ಲ. ಸೊ ಈ ಕಾನೂನಿನ ಉದ್ದೇಶ ಅದೇ, ಕೊನೆಯ ಉದ್ದೇಶ, ಅಲ್ಟಿಮೇಟ್ ಪರ್ಪಸ್ ಇಸ್ ಟು ಪ್ರೊಟೆಕ್ಟ್ ದೇರ್ ಚೈಲ್ಡ್ ಹುಡ್,
ಮಗುವಿನ ಸಂರಕ್ಷಣೆ.
ಅದು ಸನ್ನಿವೇಶಕ್ಕೊಳಗಾಗಿ ಆಗಿರ್ಬೋದು, ಅಥವಾ ದುರ್ಬೋಧನೆಯಿಂದ ಆಗಿರ್ಬೋದು, ಪ್ರಚೋದನೆಯಿಂದ ಆಗಿರ್ಬೋದು. ಅಂದ್ರೆ ಒಂದು ಮಾತು ಹೇಳ್ತಾರೆ, ಶೂಟಿಂಗ್ ದಿ ಗನ್ ಆನ್ ಪುಟಿಂಗ್ ಇಟ್ ಬೈ ಪುಟಿಂಗ್ ಇಟ್ ಆನ್ ಯುವರ್ ಶೋಲ್ಡರ್ ಅಂತ. ಕೆಲವು ಸಂದರ್ಭಗಳಲ್ಲಿ ಇದನ್ನು ಮಾಡ್ತಾರೆ.
ಸರ್, ಈಗ ತಾವು ಕಳೆದ 4 ತಿಂಗಳಿಂದ ನಾವು ಇಡೀ ಪತ್ರಿಕೆಯಲ್ಲಿ ಅಲ್ಲಿ ನೋಡ್ತಾ ಇದ್ದೇವೆ, ತಾವು ಒಂದು ಹೊಸ ಕಾಯ್ದೆಯನ್ನು ಈ ಜಿಲ್ಲೆಗೆ ಪರಿಚಯಿಸಿಕೊಟ್ಟಿದ್ದೀರಿ. ಅದು ಅಂದ್ರೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ಸಂರಕ್ಷಣೆ 2012 ನವೆಂಬರ್ಲ್ಲಿ ಬಂದಿರತಕ್ಕಂಥ ಕಾಯ್ದೆ. ಎಲ್ಲ ಶಾಲೆಗಳಲ್ಲಿ ಇದರ ಬಗ್ಗೆ ತಾವು ಒಂದು ದೊಡ್ಡ ಸಂಚಲನವನ್ನು ಮೂಡಿಸಿದ್ದೀರಿ ತಮ್ಮ ಮಾರ್ಗದರ್ಶನ ಮತ್ತು ನಿರ್ದೇಶನದಲ್ಲಿ. ಈ ಕಾಯ್ದೆ ಬಗ್ಗೆ ತಮ್ಮ ಈ ರಾಯಚೂರು ಜನರಿಗೆ ಅಥವಾ ಎಲ್ಲ ಪ್ರತಿಯೊಂದು ಮಗುವಿಗೆ ತಾವು ಯಾಕೆ ಇದು ಮಹತ್ವ, ಮತ್ತು ಯಾಕೆ ಇದನ್ನು ನಾವು ಅನುಷ್ಠಾನ ಮಾಡಬೇಕಂತ ಅನಿವಾರ್ಯತೆ ಇದೆ ಅಂತೇಳಿ ತಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ?
ಅಂದ್ರೆ ನಾವು ಈ ಕೆಲವು ಚಟುವಟಿಕೆಗಳನ್ನು ಕಾನೂನಿನ ಮುಖಾಂತರ ಅಪರಾಧೀಕರಿಸ್ತೇವೆ. ಯಾವುದನ್ನು ತಪ್ಪು ಅಂತ ಸಮಯ ಅಂದ್ರೆ ಅದೊಂದು ಶೇರ್ಡ್ ಕನ್ಸೆಪ್ಟ್. ನಾನು ಒಬ್ಬನೇ ಒಂದು ವಿಚಾರವನ್ನು ತಪ್ಪು ಅಂತ ತಿಳಿದ್ರೆ ಅದು ನನ್ನ ಮಾರಲ್ ಕನ್ಸೆಪ್ಟ್ ಆಗತ್ತೆ.
ಹೌದು,
ಸಮಾಜ ಕೆಲವು ಚಟುವಟಿಕೆಗಳನ್ನು, ಕೆಲವು ಅಪಕೃತ್ಯಗಳನ್ನು ಗುರುತಿಸಿ ಇದು ಮಾಡಿದರೆ ಶಿಕ್ಷಾರ್ಹವಾದ ಅಪರಾಧ. ಸೊ ಅದು ಆಕ್ಟಿವಿಟಿ ಬಿಕಮ್ಸ್ ಕ್ರಿಮಿನಲೈಸ್ಡ್. ಸೊ ನಮ್ಮ ಎಕ್ಸಿಸ್ಟಿಂಗ್ ಕಾನೂನುಗಳಲ್ಲಿ ಕೆಲವು ಚಟುವಟಿಕೆಗಳನ್ನು ಮಾತ್ರ ಅಪರಾಧಗಳು ಶಿಕ್ಷಾರ್ಹವಾದ್ದು ಅಂತ ಗುರುತಿಸಿದ್ರು
ಐಪಿಸಿಯಲ್ಲಿ.
ಈ ಚಟುವಟಿಕೆಗಳು ಅದಕ್ಕಿಂತ ಮುಂದಕ್ಕಿದ್ದವು.
ಓಹೋ, ಅದಕ್ಕಿಂತ
ಮಗುವಿನ ಬೆಳವಣಿಗೆಗೆ, ಮಗುವಿನ ಮುಗ್ಧತೆಯ ಬೆಳವಣಿಗೆಗೆ, ಮಗುವಿನ ಸಮಗ್ರ ಬೆಳವಣಿಗೆಗೆ ಕುಠಾರಪ್ರಾಯವಾದಂತಹ ಕೆಲವು ಚಟುವಟಿಕೆಗಳು ನಡೀತಾ ಇದ್ದವು. ಅವು ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ ಅಂತ ಪರಿಗಣಿಸಲ್ಪಡ್ತಿರಲಿಲ್ಲ
ಹಿಂದೆ.
ಈಗ ಮಗುವನ್ನು ಒಂದು ಇನ್ಅಪ್ರೋಪ್ರಿಯೇಟ್ ಟಚ್
ಮಾಡುವಂತ,
ಏನಂತೀರಿ ಅದಕ್ಕೆ,
ಅದನ್ನ ಮಗುವಿಗೆ
ಮುಜುಗರ ತರತಕ್ಕಂತ, ಅದರ ಬಾಲ್ಯಕ್ಕೆ ಒಂದು ಶಾಕ್ ಕೊಡತಕ್ಕಂತ,
ಧಕ್ಕೆ ಆಗುವಂತ,
ಅದರ ಮುಗ್ಧತೆಗೆ ಬಹಳ ದೊಡ್ಡ ಶಾಕ್ ಕೊಡತಕ್ಕಂತ ಟಚ್ಗಳಿವೆ. ನಾನು ಅತ್ಯಂತ ಸಣ್ಣ ಒಂದು ವಿಚಾರ ಹೇಳ್ತಾ
ಇದ್ದೆ,
ಸಮಾಜ ಇದೇನಪ್ಪ ಇದರಲ್ಲಿ ಏನ್ ತೊಂದರೆ ಇದೆ ಅಂತ ಭಾವಿಸ್ತದೆ. ಆದ್ರೆ ಮಗುವಿಗೆ ಅದು ನಿರಂತರವಾಗಿ, ಅದು ದೊಡ್ಡವರಾದಾಗಲೂ ಆ ಮನಸ್ಸಿನಲ್ಲಿ ಚುಚ್ಚುತ್ತಾ ಇರ್ತದೆ. ಅದಕ್ಕೊಂದು ಇನ್ಸೆಕ್ಯೂರಿಟಿ, ಅಭದ್ರತೆಯ ಭಾವನೆ ಬರುತ್ತೆ, ಆತಂಕದ ಭಾವನೆ ಬರುತ್ತೆ. ತಾನೇನೋ ತಪ್ಪು ಮಾಡಿದ್ದೇನೆ, ತಾನು ತಪ್ಪಿಗೊಳಗಾದಂತಹ ಮಗು ಅದು. ಅಂದ್ರೆ ಇಟ್ ಈಸ್ ನಾಟ್ ಎ ಚೈಲ್ಡ್, ಈಸ್ ನಾಟ್ ಎ ಸಿನ್ನರ್, ಇಟ್ ಈಸ್ ಸಿನ್ಡ್ ಅಗೇನ್ಸ್ಟ್, ಬಟ್ ತಾನೇ ಏನೋ ಅಪರಾಧ ಮಾಡಿದ್ದೇನೆ ಅಂತ ಹೇಳುವಂತ ಒಂದು ಅಪರಾಧಿ ಭಾವ ಯಾವಾಗಲೂ ಇರುತ್ತೆ. ಅವರಿಗೆ ಎಂಗ್ಸೈಟಿ ಬರಬಹುದು, ಅನೇಕ ಮಾನಸಿಕವಾದ ರೋಗಗಳು ಬರಬಹುದು. ಅದು ಮಗುವಿನ ಮುಗ್ಧತೆಗೆ ಪೂರ್ತಿ ಕುಠಾರಪ್ರಾಯವಾದಂತಹ ಕೆಲವು ಚಟುವಟಿಕೆಗಳು ಇವನ್ನು ಮಾಡ್ತಾರೆ. ಸೊ ಇದನ್ನೀಗ ಸಂರಕ್ಷಣೆ ಕಾಯ್ದೆಯಲ್ಲಿ, ಪೋಕ್ಸೋ ಆಕ್ಟ್ ನಲ್ಲಿ ಇದನ್ನು ಅಪರಾಧೀಕರಣ ಮಾಡಿದ್ದಾರೆ.
ಅಂದ್ರೆ ಮಗುವಿಗೆ ಮುಜುಗರ ತರಬಹುದಾದಂತಹ ಯಾವುದೇ ಪ್ರಕ್ರಿಯೆನ ಅಥವಾ ಟಚ್ ಅನ್ನ ಈ ಕಾನೂನಿನೊಳಗಡೆ ತಂದಿದ್ದಾರೆ.
ಆಮೇಲೆ ಕಾಂಪ್ಲಿಕೇಟೆಡ್ ಇತ್ತು ಇನ್ನು ಅನೇಕ ಸಂದರ್ಭಗಳಲ್ಲಿ. ಈಗ ಬಲಾತ್ಕಾರ, ಲೈಂಗಿಕ ಬಲಾತ್ಕಾರಗಳು, ನಮ್ಮ ಸಾಮಾನ್ಯ ಜನರಿಗೆ ಅಂದ್ರೆ ಯಾರು ಉತ್ತಮರಿದ್ದಾರೆ ಅವರ ಕಲ್ಪನೆಗೆ ಅವರ ಕಲ್ಪನೆಗೂ ಬರಲಾರದಂತಹ ಕೆಲವು ಚಟುವಟಿಕೆಗಳಿವೆ. ಅಂದ್ರೆ ಲೈಂಗಿಕ ದೌರ್ಜನ್ಯ ಇಂಥ ನಡೀತದ ಅಂತ ನಮ್ಮಲ್ಲಿ ಅನೇಕ ಮಂದಿ ಆಲೋಚನೆ ಮಾಡ್ತಾರೆ. ಇತ್ತೀಚೆಗೆ ಪತ್ರಿಕೆಗಳು ಅವುಗಳನ್ನು ಸೆಂಟರ್ ಸ್ಟೇಜ್ ತಂದ ಕಾರಣ ಸಾಮಾನ್ಯ ಪ್ರತಿಯೊಬ್ಬರಿಗೂ ಹೌದು ಸಮಾಜದಲ್ಲಿ ಇದ್ದಾರೆ, ಅಲ್ಲೊಂದೋ ಇಲ್ಲೊಂದೋ ಏನೋ ನಡೀತಾ ಇದೆ, ಬಹುಶಃ ಮಹಿಳೆದೇ ತಪ್ಪಿರಬಹುದು ಅಂತ ಹೇಳುವಂತ ನಾವೊಂದು ಔದಾಸೀನ್ಯದಲ್ಲಿ ಇದ್ವಿ, ಸಾಮೂಹಿಕ ಔದಾಸೀನ್ಯದಲ್ಲಿ. ಅಂದ್ರೆ ನಡೆದಿದ್ರೆ ಬಹುಶಃ
ಅವರೇ ಸರಿ ಇರ್ಲಿಕ್ಕಿಲ್ಲ
ಇರ್ಲಿಕ್ಕಿಲ್ಲ ಅಂತ ಹೇಳಿ,
ಇವರದ್ದೇನು ತಪ್ಪಿಲ್ಲ
ಇಲ್ಲ ಅಂತ ಹೇಳಿ,
ಈ ತರದ ಒಂದು ನಿರ್ಲಕ್ಷ್ಯ ಮತ್ತು ಉದಾಸೀನತೆ.
ಅಂದ್ರೆ ಇದು ಪ್ರೌಢರಲ್ಲಿ ನಡೆದಾಗನೇ, ಇನ್ನು ಮಗುವಿನ ನಡೆದ ಇದು ಸಾಧ್ಯನೇ ಇಲ್ಲ ಅಂತ ಹೇಳುವಂತ ಒಂದು ಔದಾಸೀನ್ಯ, ಒಂದು ಸೆನ್ಸ್ ಆಫ್ ಕಾಂಪ್ಲೇಸೆನ್ಸಿ ನಾವು ಇದ್ವಿ. ಅಂದ್ರೆ ಆರ್ಮ್ ಚೇರ್ ನಲ್ಲಿ ಕೂತು ಆರಾಮವಾಗಿ ಏನೋ ಇಂಥ ನಡೀತಾ ಇಲ್ಲ, ನಿರಾಕರಣೆ ಇದರಲ್ಲಿ, ಇನ್ ಡಿನಯಲ್, ಈ ಒಂದು ಕಂಡೀಷನ್ ಅಲ್ಲಿ ನಾವಿದ್ವಿ. ಅತ್ಯಂತ ವ್ಯಾಪಕವಾಗಿ ನಡೀತದೆ ಕೆಲವು ಪ್ಲೇಸ್ಗಳು, ಅದನ್ನ ಅಂತ ಕೆಲಸ ಮಾಡ್ಲಿಕ್ಕೇನೆ ಇನ್ನು ಕೆಲವಂತ ಜಾಗಗಳಿವೆ, ಅವು ಬಹಳ ನೋಟೋರಿಯಸ್, ಕುಖ್ಯಾತವಾಗಿವೆ. ಅಲ್ಲಿ ಚೈಲ್ಡ್ ಅಬ್ಯೂಸ್ ಮಾಡೋದು,
ಇಂಥ ಮಾಡುವವರಿಗೆಲ್ಲ ಈ ಆಕ್ಟ್ ಒಂದು ದೊಡ್ಡ ಅಸ್ತ್ರವ,
ದೊಡ್ಡ ಇದು. ಅದ್ ಯಾರಂತವ್ರು ಮಾಡ್ತಾರೆ ಅವರಿಗೆ ಅತ್ಯಂತ ಬಿಗಿಯಾದ ಶಿಕ್ಷೆ, ಮತ್ತೆ ಬೇಲ್ನ ಬಗ್ಗೆ ಕಾನೂನು ಬಹಳ ಕಠಿಣವಾಗಿದೆ, ಬಹಳ ನಿಷ್ಠುರವಾದ ಧೋರಣೆಯನ್ನು ಸಮಾಜದ ದೃಷ್ಟಿಯಲ್ಲಿ ಏನಿದೆ ಅದನ್ನು ಈ ಕಾನೂನು ಮಾಡಿದೆ. ನಮ್ಮ ಸಮಾಜದ ಸಾಮೂಹಿಕ ಕಾನ್ಶಿಯನ್ಸ್, ಕಲೆಕ್ಟಿವ್ ಕಾನ್ಶಿಯನ್ಸ್ ಆಫ್ ದಿ ನೇಷನ್ ಇಸ್ ರಿಫ್ಲೆಕ್ಟೆಡ್ ಇನ್ ದಿಸ್ ಲಾ.
ಈ ಕಾನೂನನ್ನು ಒಬ್ಬ ಸಾಮಾನ್ಯ ನಾಗರಿಕನು ಬಳಸಬಹುದು ಅಥವಾ ಅದಕ್ಕೆ ಒಬ್ಬರು ಲಾಯರು ಅಥವಾ ಜಡ್ಜಸ್ ಹೀಗೆ ಇರಬೇಕು ಅಂದ್ರೆ ಒಬ್ಬ ಸಾಮಾನ್ಯ ನಾಗರಿಕ,
ಸಾಮಾನ್ಯ ನಾಗರಿಕನು ಇದನ್ನು ಮಾಡಬಹುದು,
ಬಳಸಬಹುದು
ಬಳಸಬಹುದು. ಕಂಪ್ಲೇಂಟ್ ಇದು ಗೊತ್ತಾದಾಗ ಯಾರೂ ಇದರ ಬಗ್ಗೆ ಕಂಪ್ಲೇಂಟ್ ಮಾಡಬಹುದು. ಆಮೇಲೆ ಇನ್ನೊಂದು ವಿಶೇಷ ಅಂತಂದ್ರೆ ಇದಕ್ಕೆ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಿದ್ದಾರೆ ರಾಜ್ಯ ಸ್ಟೇಟ್ ಮೇಲೆ, ಇದರ ಬಗ್ಗೆ ಒಂದು ಹೊಣೆಗಾರಿಕೆಯನ್ನು ಹಾಕಿದ್ದಾರೆ. ಸ್ಪೆಷಲ್ ಕೋರ್ಟ್ ಮಾಡಬೇಕು, ಸೆಷನ್ ಕೋರ್ಟ್ ಆಗಿರಬೇಕು, ಆಮೇಲೆ ಇದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರಬೇಕು, ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್, ಸ್ಟೇಟ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್, ಎಸ್ಪಿ ಆಫೀಸ್ ನಲ್ಲಿ ಸ್ಪೆಷಲ್ ಜುವೆನೈಲ್ ಪ್ರೊಟೆಕ್ಷನ್ ಯೂನಿಟ್
ಘಟಕ.
ಇದರ ಬಗ್ಗೆ ನಮಗೆ ಇನ್ನೂ ಕಲ್ಪನೆ, ವಿಶೇಷವಾಗಿ ರಾಜ್ಯದ ಕೆಲವು ಭಾಗಗಳಲ್ಲಿ ನಮ್ಮ ಅಧಿಕಾರಿಗಳಿಗೆ ಇದರ ಬಗ್ಗೆ ಗೊತ್ತಿಲ್ಲ.
ಸೊ ತಿಳ್ಕೊಳ್ಬೇಕಂದಾಗ
ಅದು ಅವ್ರ ಆಫೀಸ್ ನಲ್ಲಿ ಇದ್ರು ಅವರಿಗೆ ಅದರ ಪರಿವಾರದಲ್ಲಿ ಏನೋ ಒಂದು ನಡೀತಾ ಇದೆ, ಏನೋ ಒಂದು ಹೇಳಿದ್ದಾರೆ, ಏನೋ ಒಂದು ನಡೀತಾ ಇದೆ. ಇದರ ಗಂಭೀರತೆಯನ್ನು ನಾವು ಇನ್ನೂ ಗುರುತಿಸಿಲ್ಲ ಅಂತ ಹೇಳುವಂತದ್ದು ಸ್ವಲ್ಪ ಶೋಚನೀಯ, ಕಳವಳಕಾರಿಯಾದಂತಹ ಅಂಶ.
ಹಾಗಾದ್ರೆ ಸರ್, ತಾವು ಇದನ್ನ ಹೇಳ್ತಾ ಇರೋದು ನನಗೆ ಒಂದು ಅನ್ನಿಸುತ್ತೆ, ಈ ಅಂದ್ರೆ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ಈಸ್ ಎ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತವಾಗ
ಇದು ನಮ್ಮ ಸಾಮೂಹಿಕ ಜವಾಬ್ದಾರಿ.
ಜೊತೆಗೆ
ನಾವು ಒಂದ್ಸಲ ನಮ್ಮ ಪಾಲಿಸಿಯಲ್ಲಿ ಚೈಲ್ಡ್ ಈಸ್ ದಿ ಸುಪ್ರೀಮ್ಲಿ ಇಂಪಾರ್ಟೆಂಟ್ ಆಸೆಟ್ ಅಂತ ಹೇಳಿದ ಮೇಲೆ ಅದು ನಮ್ಮ ಸಾಮೂಹಿಕ ಸಮಗ್ರ ಎಲ್ಲರ ಹೊಣೆಗಾರಿಕೆ. ಎಲ್ಲರ ಹೊಣೆಗಾರಿಕೆಯನ್ನು ನಿಭಾಯಿಸಲಿಕ್ಕೆ ನಾನು ನೀವು ಪ್ರತಿಯೊಬ್ಬನು ಹೋಗ್ಲಿಕ್ಕಾಗೋದಿಲ್ಲ. ನಮ್ಮ ಹೊಣೆಗಾರಿಕೆಯನ್ನು ಈ ಒಂದು ಸ್ಟ್ರಕ್ಚರ್ ಇದೆ, ಸ್ಟೇಟ್ ಅಂತ ಹೇಳುವಂತದ್ದು ಸ್ಟ್ರಕ್ಚರ್, ಸೊ ಅವರ ಮೇಲೆ ಅದನ್ನು ಹಾಕಿದೆ. ಆಡಳಿತ ಶಾಹಿಯ ಜವಾಬ್ದಾರಿ,
ನಿಜ ನಿಜ ಕರೆಕ್ಟ್.
ಯಾರೇ ಇರಬಹುದು,
ಯಾರೇ ಇರಬಹುದು, ಯಾರೇ
ಸಾಮಾನ್ಯ ಮನುಷ್ಯನ ಕಲ್ಪನೆಯಲ್ಲಿ ಸರ್ಕಾರ ಅಂತ ಹೇಳಿದ ತಕ್ಷಣ ಯಾವುದೋ ಒಂದು ಪಕ್ಷ
ಪಕ್ಷ ಅಂತ ಭಾವನೆ ಬರ್ತದೆ,
ಬರೋದಿಲ್ಲ.
ಯಾರು ಹೊಣೆಗಾರಿಕೆ ಇರ್ತಾರೋ ಅವ್ರು ಮಾಡಬೇಕು ಆಡಳಿತ.
ಯಾರು ಆಡಳಿತ ಮಾಡ್ತಾ ಇದ್ದಾರೆ ಅವರ ಹೊಣೆಗಾರಿಕೆ, ಇದು ನಿರಂತರವಾದ ಹೊಣೆಗಾರಿಕೆ.
ಸರ್, ಈ ಕಾನೂನು ಇಂಪ್ಲಿಮೆಂಟ್ ಮಾಡುವುದರಲ್ಲಿ ಅಥವಾ ಅನುಷ್ಠಾನ ಮಾಡುವುದರಲ್ಲಿ ಇದೊಂದು ಬಹಳ ವಿಶೇಷವಾಗಿ ತಾವು ಇದನ್ನ ಜನತೆಗೆ ನೀಡ್ತಾ ಇದ್ದೀರಿ. ಅಂದ್ರೆ ಮಗುವಿನ ಮೇಲೆ ಆಗುವಂತಹ ಸಣ್ಣ ಟಚ್ನಿಂದ ಹಿಡಿದು ಎಲ್ಲಾ ರೀತಿಯ ದೌರ್ಜನ್ಯವನ್ನು ಈ ಕಾಯ್ದೆ ಒಳಗಡೆ ತರ್ತಾರೆ ಅಂತ ತಾವು ಹೇಳ್ತಾ
ಇದ್ದೀರಿ.
ಹಾಗಾದ್ರೆ ಶಿಕ್ಷಕರ ಜವಾಬ್ದಾರಿ ಏನು, ಮತ್ತೆ ಶಿಕ್ಷಕರು ಹೇಗೆ ಇದನ್ನೊಂದು ಟೂಲ್ ಆಗಿ ಅಥವಾ ಅಸ್ತ್ರವಾಗಿ ಮಕ್ಕಳ ಸಂರಕ್ಷಣೆಗೆ ಬಳಸಬಹುದು, ಶಿಕ್ಷಕರಿಗೆ ತಾವೇನು ಹೇಳ್ತೀರಿ?
ಅಂದ್ರೆ ಇದರಲ್ಲಿ ಶಿಕ್ಷಕರು ಮತ್ತೆ ಹೆತ್ತವರು
ಇಬ್ಬರು ಬರ್ತಾರೆ,
ಇಬ್ಬರೂ ಮಕ್ಕಳೊಡನೆ ನಿರಂತರವಾಗಿ 24 ಗಂಟೆ ಎಲ್ಲಿ ಬಹಳಷ್ಟು ಸಮಯ ಹೆತ್ತವರೊಡನೆ, ಇನ್ನು ಉಳಿದ ಸಮಯ ಶಿಕ್ಷಕರೊಡನೆ ಉಳಿತಾರೆ. ಹಾಗಾಗಿ ಶಿಕ್ಷಕರನ್ನು ನಾವು ಹೆತ್ತವರ ಪಾತ್ರದಲ್ಲೇ ನಾವು ಕಾಣಬೇಕು.
ಓಹೋ, ಎಂತ ಮಾತು!
ಹೆತ್ತವರಿಗೆ ಏನು ಕರ್ತವ್ಯ ಇದೆ ಮಗುವಿನ ಸಮಗ್ರ ಬೆಳವಣಿಗೆಯ ಬಗ್ಗೆ, ಅವೆಲ್ಲಾ ಕರ್ತವ್ಯಗಳು ಶಿಕ್ಷಕರ ಮೇಲಿದೆ. ಆಮೇಲೆ ಶಿಕ್ಷಕರು ಮತ್ತೆ ಮಕ್ಕಳ ನಡುವೆ ಒಂದು ಆಪ್ಯಾಯಮಾನವಾದ, ಒಂದು ಆಪ್ತವಾದ ಒಂದು ಸಂಬಂಧ ಇದೆ. ಅದೊಂದು ರಿಲೇಷನ್ಶಿಪ್ ಆಫ್ ಕಾನ್ಫಿಡೆನ್ಸ್. ಮಗು ಇನ್ಯಾರ ಹತ್ರ ಹೇಳದೇ ಇರಬಹುದು, ತಾಯಿ ಹತ್ರ ಹೇಳತ್ತೆ, ಶಿಕ್ಷಕನ ಹತ್ರ ಹೇಳತ್ತೆ. ಯಾಕಂದ್ರೆ ಅದೊಂದು ಒಫಿಷಿಯಲ್ ರಿಲೇಷನ್ಶಿಪ್ ಅಲ್ಲ ಅದು, ಅದು ಹೃದಯದ
ಆತ್ಮೀಯವಾದ
ಸಂಬಂಧ. ಪ್ರತಿಯೊಂದು ಮಗುನು ಟೀಚರ್ ಬಗ್ಗೆ ಬಹಳ ಹೆಮ್ಮೆಯಿಂದ ಇರತ್ತೆ
ಹೇಳುತ್ತೆ. ಹೌದು, ಟೀಚರ್ ಎಷ್ಟು ಹೊಡೆದ್ರು ಬಡದ್ರು ಮರುದಿವಸ ಸೆಲ್ಯೂಟ್ ಮಾಡ್ತಾನೆ.
ಟೀಚರ್ ಒಂದು ಬರ್ತ್ಡೇ ಇದ್ರು ಬಹಳ ಹೆಮ್ಮೆಯಿಂದ
ಖುಷಿ ಪಡ್ತಾರೆ. ನಿಜ ನಿಜ,
ಅಂತಹ ಒಂದು ಪವಿತ್ರವಾದ ಸಂಬಂಧ. ಹಾಗಾಗಿ ಇದನ್ನ ನಾನು ಶಿಕ್ಷಕರ ಪಾತ್ರ ಅಂತ ಹೇಳ್ತಾ ಇಲ್ಲ, ಶಿಕ್ಷಕರು ಪರ್ಯಾಯವಾಗಿ ಅವರು ಹೆತ್ತವರೇ,
ಪೋಷಕರಾಗಿರ್ಬೇಕು.
ಅವ್ರು ಪೋಷಕರಾಗಿರ್ಬೇಕು.
ಹಾಗಾದ್ರೆ ಅವ್ರಿಗೆ ಏನು ಸಂದೇಶ ಕೊಡ್ತೀರಿ ತಾವು?
ಅವ್ರ ಹತ್ರ ನನ್ನ ಒಂದು ಕಳಕಳಿಯ ವಿನಂತಿ ಅಂತಂದ್ರೆ, ನೋಡಿ, ಹಿಂದೆ ಸಮಾಜದಲ್ಲಿ ನಮ್ಮಲ್ಲೆಲ್ಲ ದೊಡ್ಡ ಕುಟುಂಬ ಇರ್ತಿತ್ತು, 12 ಮಕ್ಕಳು 10 ಮಕ್ಕಳು. ಈಗ ಸನ್ನಿವೇಶದ ತೊಂದರೆ, ನಮಗೆ 1 2 ನಿಮಗೆ ಇಂಥ ಒಂದು ಸೌಭಾಗ್ಯವನ್ನು, ನಮಗೆ ಯಾವ ಅಧಿಕಾರಿಗಳು ಯಾರಿಗೂ ಕೊಡದಂತ ಒಂದು ಸೌಭಾಗ್ಯವನ್ನು ನಿಮಗೆ ಒದಗಿಸಿಕೊಟ್ಟಿದ್ದಾನೆ ದೇವರು. ಏನದು, ಈ ಸುಪ್ರೀಮ್ಲಿ ಇಂಪಾರ್ಟೆಂಟ್ ನ್ಯಾಷನಲ್ ಅಸೆಟ್ ನಿಮ್ ಕೈನಲ್ಲಿದೆ, ಈ ಅನರ್ಘ್ಯ ರತ್ನಗಳು ನಿಮ್ ಕೈನಲ್ಲಿದೆ, ಇವುಗಳನ್ನು ನೀವು ಪಾಲಿಸಿ ಪೋಷಿಸಿ ಇನ್ನೂ ದೊಡ್ಡ ಅಂದ್ರೆ ಕಿರೀಟ, ಕೊಹಿನೂರ್ ರತ್ನ ಉಳ್ಳಂತ ರತ್ನ ಖಚಿತವಾದ ಕಿರೀಟಗಳನ್ನಾಗಿ ಅವರು ನಮ್ಮ ರಾಷ್ಟ್ರಕ್ಕೆ ತಯಾರು ಮಾಡುವಂತ ಒಂದು ಪ್ರಯತ್ನವನ್ನು ನೀವು ಮಾಡಬೇಕು. ನೀವು ಯಾವಾಗ ಇದನ್ನು ಮನಸ್ಸಿಟ್ಟು ಮಾಡ್ತೀರಿ, ಆವಾಗ ಚೈಲ್ಡ್ ರೈಟ್ ಉಲ್ಲಂಘನೆ ಆಗುವಂತ ಸಂದರ್ಭ ಪ್ರಾಯಶಃ ಇರಲಾರದು,
ಸಂಪೂರ್ಣ ನಿಂತು ಹೋಗುತ್ತೆ. ಅಂದ್ರೆ ಶಿಕ್ಷಕರು ಪ್ರಮುಖ ಪಾತ್ರ ವಹಿಸಿ
ಅಗ್ರಮ ಮುಂಚೂಣಿಯಲ್ಲಿ ಅವರಿದ್ದಾರೆ.
ಸರ್, ನಮಗೆ ಇನ್ನೊಂದು, ತಾವು ಹಿಂದಿನ ಒಂದು ಕಾರ್ಯಕ್ರಮದಲ್ಲಿ ತನ್ನ ಮಾತನ್ನು ನಾನು ಕೇಳಿಸಿಕೊಂಡಿದ್ದೆ, ತಾವು ಒಂದು ವಾಕ್ಯ ಹೇಳಿದಿರಿ, ಬಾಲಕಾರ್ಮಿಕ ಪದ್ಧತಿ ಬಾಲ್ಯ ವಿವಾಹ ಕೂಡ ಒಂದು ಅಭಿವೃದ್ಧಿಗೆ ಮಾರಕ ಅಂತೇಳಿ. ಈ ಎರಡು ಸಮಸ್ಯೆಗಳನ್ನ ನೀವು ಯಾವ ರೀತಿಯಲ್ಲಿ ಅಭಿವೃದ್ಧಿಗೆ ಮಾರಕ ಅಂತ ಹೇಳ್ತೀರಿ?
ಬಾಲ್ಯ ವಿವಾಹ ಅಂತ ಹೇಳುವಂತದ್ದು ಅವರ ಬಾಲ್ಯ ಮತ್ತೆ ಮುಗ್ಧತೆಯ ವಂಚನೆ ಅದು. ಇದರ ಬಗ್ಗೆ ನಾವು ಹೆಚ್ಚು ಮಾತಾಡುವ ಅಗತ್ಯನೇ ಇಲ್ಲ. ಅದಕ್ಕೆ ಆಡು ಭಾಷೆಯಲ್ಲಿ ಒಂದು ಒಂದು ಒಳ್ಳೆ ಸುಂದರವಾದ ಮಾತನ್ನು ಬೀದರ್ ಕಡೆ ಕೇಳಿದ್ದೇನೆ ನಾನು. ಆಡು ಗಿಣಿಯನ್ನು ಗಿಡಗನ ಬಾಯಿಗೆ ಕೊಟ್ಟಂಗೆ, ಆಡಬೇಕು ಓದಬೇಕು ಅಂತ ಗಿಣಿಯನ್ನು ನೀವು ಗಿಡಗನ ಬಾಯಿಗೆ ಕೊಟ್ಟಾಗೆ ಅದನ್ನು ಬಾಲ್ಯ ವಿವಾಹ ಮಾಡಿದ್ರೆ. ಮದುವೆ ಅಂತ ಹೇಳುವಂಥದ್ದು ದೊಡ್ಡ ಹೊಣೆಗಾರಿಕೆ, ಅದು ಗಂಡಿಗೂ ಹೆಣ್ಣಿಗೂ ಇಬ್ಬರಿಗೂ ದೊಡ್ಡ ಹೊಣೆಗಾರಿಕೆ ಅನ್ನೋದು ಹೇರತ್ತೆ. ಅಂದ್ರೆ ಮದುವೆ ಆದ ನಂತರ ಮಕ್ಕಳಾಗ್ತಾರೆ, ಈ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಪ್ರಬಲವಾಗದಂತ ಸಂದರ್ಭದಲ್ಲಿ ಇಂತಹ ಸನ್ನಿವೇಶವನ್ನು ತಂದ್ರೆ ಅದು ಅತ್ಯಂತ ಶೋಚನೀಯವಾದಂತಹ ಒಂದು ಬೆಳವಣಿಗೆ. ಎರಡನೇದು, ಆ ವಯಸ್ಸಿನಲ್ಲಿ ಅವರು ಶಿಕ್ಷಣ ಪಡೀತಾ ಇರಬೇಕು, ಶಾಲೆಯಲ್ಲಿ ಇರಬೇಕು, ಅವರ ಬೌದ್ಧಿಕ ಉನ್ನತಿಯ ನಡೀಬೇಕು, ಅವರು ಮುಂದೆ ಹೆತ್ತವರಾಗಲಿಕ್ಕೆ ತಯಾರಾಗಬೇಕು. ಉತ್ತಮ ಶಿಕ್ಷಣ ಹೊಂದಿದಂತಹ ಪೇರೆಂಟ್ಗೆ ಉತ್ತಮವಾದ ಮಗು ಹುಟ್ಟತ್ತೆ. ಆ ಮಗುವನ್ನು ಹೇಗೆ ನೋಡ್ಕೊಳ್ಬೇಕು ಅಂತ ಹೇಳುವ ಜವಾಬ್ದಾರಿ ಅವರಿಗೆ ಬರುತ್ತೆ. ಏನು ಶಿಕ್ಷಣ ಕೊಡಬೇಕು, ಏನು ಆಹಾರ ಕೊಡಬೇಕು, ಶುದ್ಧ ನೀರು ಕೊಡಬೇಕು, ಇದರ ಬಗ್ಗೆ ಎಲ್ಲ ಇವತ್ತಿಗ ಇನ್ಫೆಂಟ್ ಮಾರ್ಟ್ಯಾಲಿಟಿ ನಾವು ಮಾತಾಡ್ತೇವೆ. ಯಾಕೆ ಇನ್ಫೆಂಟ್ ಮಾರ್ಟ್ಯಾಲಿಟಿ ಬಹಳ ಇದೆ? ನಮಗೆ ಕೈಯನ್ನು ಸ್ವಚ್ಛಪಡಿಸ್ಕೊಳ್ಬೇಕು ಗೊತ್ತಿಲ್ಲ. ನಾವು ಎಲ್ಲಾ ಮನೆಗಳಿಗೂ ಟಾಯ್ಲೆಟ್, ಈಗ ಮೊನ್ನೆ ಒಂದು ಏನೋ ಒಂದು ದಿನ
ಆಂದೋಲನ
ಮಾಡಿದ್ರು, ಟಾಯ್ಲೆಟ್ ಬೇಡವೇ ಬೇಡ ಅಂತಾರೆ ಅಂದ್ರೆ ಪಬ್ಲಿಕ್ನಲ್ಲಿ ಶೌಚಾಲಯ, ಅದರಿಂದ ಹುಳದ ತೊಂದರೆ, ಇನ್ನೊಂದು ವರ್ಮ್ಸ್, ಅಲ್ಲಿ ಇನ್ಫೆಂಟ್ ಮಾರ್ಟ್ಯಾಲಿಟಿ ಎಷ್ಟೋ ಪರ್ಸೆಂಟೇಜ್ ಕಡಿಮೆ
ಇಳಿಕೆ ಆಗಿದೆ.
ಬರೀ ನೀನ್ ಸರಿಯಾಗಿ
ಕೈ ತೊಳೆಯುವುದರಿಂದ ಕನಿಷ್ಠ ಒಂದು ಸಣ್ಣ ಕೆಲಸ.
ಸೊ ಇವೆಲ್ಲ ಈ ವಿದ್ಯಾಭ್ಯಾಸ ಇಲ್ಲದೆ 12-13 ವರ್ಷಕ್ಕೆ ನೀವು ಆಕೆಯನ್ನು ತಾಯ್ತನಕ್ಕೆ ದೂಡಿದ್ರೆ ಮತ್ತೆ ಇದು ಈ ಬೆಳವಣಿಗೆ ಆಗಲಿ,
ಕುಟುಂಬನೂ ಆಗೋದಿಲ್ಲ, ಸಮಾಜನೂ ಆಗೋದಿಲ್ಲ.
ಆ ಮಗುವಿನ ಬಾಲ್ಯ ವಂಚನೆ ಆಯಿತು, ಮುಗ್ಧತೆ ವಂಚನೆ ಆಯಿತು, ಇನ್ನೊಂದು ಪೀಳಿಗೆಗೂ ಇದೇ ಅಭಿಶಾಪ ಮುಂದುವರಿದ.
ಅದೇ ರೀತಿ ಬಾಲಕಾನ ಪದ್ಧತಿ,
ಬಾಲಕಾರ್ಮಿಕ ಪದ್ಧತಿ, ಯಾವ ಅದು ಇಕನಾಮಿಕ್ ರಿಸೋರ್ಸ್ ಅನ್ನು ಮನೆಗೆ ತರುವಂತಹ ಜವಾಬ್ದಾರಿ ಪ್ರೌಢರದ್ದು. ಸೊ ಪ್ರೌಢರ ಮೇಲೆ ಯಾವ ಹೊರೆ ಇದೆ ಅದನ್ನು ಈ ಮಗುವಿನ ಮೇಲೆ ಹೇರಿದ್ರೆ ಅದರ ಬಾಲ್ಯ
ನಶಿಸಿ ಹೋಯಿತು,
ಮುಗ್ಧತೆ ಹೊರಟೋಯ್ತು.
ಮುಂದೆ ಅವನು ಆದಾಯನೂ ತರೋದಿಲ್ಲ, ಅವನು ಡೆವಲಪ್ಮೆಂಟ್ ಆಗೋದಿಲ್ಲ, ಸಮಾಜನೂ ಕುಂಠಿತ.
ಅವನು ಪ್ರೌಢರು ಏನ್ ಮಾಡ್ತಾರೆ, ಅದೇ ಚಟಗಳನ್ನು ಅವನು ಮೈಗೂಡಿಸ್ಕೊಳ್ತಾನೆ.
ನಿಜ. ಈ ಎರಡು ಹಿನ್ನೆಲೆಯಲ್ಲಿ ಇದು ಅಭಿವೃದ್ಧಿ,
ಇದು ಈ ಸುಪ್ರೀಮ್ಲಿ ಇಂಪಾರ್ಟೆಂಟ್ ಆಸೆಟ್, ಆಸೆಟ್ ಅಂತ ಹೇಳುವಂತ ನಮ್ಮ ತತ್ವಕ್ಕೆ ಮಾರಕವಾದ್ದು, ಪೂರಕವಾದ್ದು.
ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. 18 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ, 21 ವರ್ಷದೊಳಗಿನ ಗಂಡು ಮಕ್ಕಳಿಗೆ ಮದುವೆ ಮಾಡುವುದು, ಮಾಡಿಸುವುದು, ಅದರಲ್ಲಿ ಭಾಗಿಯಾಗುವುದು, ಸಾಕ್ಷಿಯಾಗುವುದು ಅಪರಾಧ. ಪೂಜಾರಿ ಸೇರಿದಂತೆ ಅವರೆಲ್ಲರಿಗೂ 2 ವರ್ಷ ಜೈಲು, 1 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುವುದು. ಇದು ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆಯ ಪ್ರಕಟಣೆ.
ಸರ್, ಕೊನೆಯದಾಗಿ ತಾವು ಹಲವಾರು ಜನಗಳೊಟ್ಟಿಗೆ ಮತ್ತು ತುಂಬಾ ಸಂಘಟಿತ ಪ್ರಯತ್ನ ಮಾಡ್ತಾ ಇದ್ದೀರಿ, ಒಂದು ಜಿಲ್ಲೆಯಲ್ಲಿ ಎಲ್ಲರನ್ನು ಒಟ್ಟು ಸೇರಿಸುವ ಪ್ರಯತ್ನ ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ಒಬ್ಬರು ಜನಪ್ರತಿನಿಧಿಗಳು ಮತ್ತು ಪೋಷಕರು ಅಥವಾ ಸಮುದಾಯ ಯಾವ ರೀತಿಯ ಒಂದು ಹೊಣೆಯನ್ನು ವಹಿಸಬೇಕು ಅಂತೇಳಿ ತಾವು ಸಂದೇಶ ಕೊಡ್ತೀರಿ?
ಜನಪ್ರತಿನಿಧಿಗಳಿಗೆ ಪ್ರಥಮತಃ ಅವರಿಗೆ ತಾವು ಏನು ಮಾಡಬೇಕು, ಆಯಾ ಯಾವ್ಯಾವ ಭಾಗವನ್ನು ಅವರು ಪ್ರತಿನಿಧಿಸ್ತಾರೆ, ಅಲ್ಲಿನ ಸಮಸ್ಯೆಗಳೇನು, ಆ ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೆ ಏನು ಮಾಡಬೇಕು, ಏನು ಮಾಡಬೇಕು ಅಂತಂದ್ರೆ ನಮ್ಮ ರಾಷ್ಟ್ರೀಯ ಅಂದರೆ ಸಮಗ್ರ ಧೋರಣೆಗಳೇನಿವೆ ಅವುಗಳನ್ನು ತಿಳ್ಕೊಳ್ಬೇಕು. ಆ ಧೋರಣೆಗೆ ಪೂರಕವಾಗಿರತಕ್ಕಂಥ ಕಾನೂನುಗಳನ್ನು ಸ್ವಲ್ಪ ಮಟ್ಟಿಗೆ ಅವರು ಪರಿಚಯ
ತಿಳ್ಕೊಂಡಿರಬೇಕು.
ಆಮೇಲೆ ಅವರು ಯಾವ ಸಂದರ್ಭದಲ್ಲಿ ವಿಮರ್ಶೆ ಈ ಮೀಟಿಂಗ್ಗಳನ್ನು ಅಧಿಕಾರಿಗಳನ್ನು ಮಾಡ್ತಾರೆ ಅವರೊಡನೆ ಚರ್ಚೆ ಮಾಡಬೇಕು,
ತಿಳ್ಕೊಂಡು ಚರ್ಚೆ.
ಈ ವಿಚಾರಗಳು ನನ್ನ ವ್ಯಾಪ್ತಿಯಲ್ಲಿ ಇಂಥ ಸಮಸ್ಯೆ ಇದೆ, ಮಗುವಿನ ಮುಗ್ಧತೆಗೆ ವಂಚನೆ ಆಗ್ತಾ ಇದೆ, ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ, ಈಗ ಶಾಲೆಗಳು ಪ್ರತಿ ಹಳ್ಳಿಯಲ್ಲಿ ಇದೆ, ಇದು ಇದಕ್ಕೇನು ಎರಡು ಮಾತಿಲ್ಲ, ಎಲ್ಲಾ ಕಡೆ ಶಾಲೆ ಇದೆ. ಆದ್ರೆ ನಾನು ಕಂಡಂತೆ ಇದೇ ರಾಯಚೂರು ಪಟ್ಟಣದ ಕೇಂದ್ರ ಭಾಗದಲ್ಲಿರುವಂತಹ ಒಂದು 6ನೇ ತರಗತಿಯಲ್ಲಿ ಓದ್ತಾ ಇರತಕ್ಕಂತ ಒಂದು ಮಗು ನನ್ನ ಮುಂದೆ ಸಾಕ್ಷಿ ಕೊಡ್ಲಿಕ್ಕೆ ಬಂದಿತ್ತು. ಮಗುವಿನ ಮುಖದಲ್ಲಿ ಅಷ್ಟು ಕಳೆ ಇತ್ತು, ಲವಲವಿಕೆ ಇತ್ತು. ಆರನೇ ಕ್ಲಾಸು ಇಂಥ ಶಾಲೆ ಅಂತ ಮಗು ಹೇಳ, ನಾನು ಹೆಸರನ್ನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ, ಇದು ಸಾರ್ವತ್ರಿಕವಾಗಿ ನಾನು ರಾಯಚೂರಿನಲ್ಲಿ ಕಾಣತಕ್ಕಂಥದ್ದು. ಆದರೆ ನನಗೆ ಅತ್ಯಂತ ಒಂದು ಶಾಕ್ ಕೊಟ್ಟಿದ್ದಂತಂದ್ರೆ ರಾಯಚೂರು ಟೌನಿನ ಮಧ್ಯಭಾಗದಲ್ಲಿ ಇರತಕ್ಕಂಥ ಸರ್ಕಾರಿ ಶಾಲೆಯ ಮಗು, ಅತ್ಯಂತ ಚಟುವಟಿಕೆಯಿಂದ ಲವಲವಿಕೆಯಿಂದ ಇರತಕ್ಕಂಥ ಮಗು, ಈ ಶಪಥ ಕನ್ನಡದಲ್ಲಿ ಶಪಥ ಗ್ರಹಣ
ಕನ್ನಡದಲ್ಲಿ
ಓತ್ ಆಫ್ ಎಫರ್ಮೆಂಟ್ ತಗೊಳ್ಬೇಕು ಅವರು,
ಓತ್ ಪ್ರತಿ
ಅದನ್ನು ಓದು ಕನ್ನಡದಲ್ಲಿ ಇರೋದು ಅಂತ ಹೇಳಿ ನಾನು ಅನೇಕ 6 ಸಲ 7 ಸಲ ಆಕೆಗೆ ಎಂಕರೇಜ್ ಮಾಡಿದೆ. ಮಗು
6ನೇ ಕ್ಲಾಸ್,
ನಮ್ಮನೆಯಲ್ಲೂ ಮಕ್ಕಳಿದ್ದಾರೆ
ಓದ್ಲಿಕ್ಕೆ,
ಅದೇ ಇದರಿಂದ ಆಕೆ ಎಂಕರೇಜ್ ಮಾಡಿದ್ರು ಆಕೆ ಓದ್ಲಿಕ್ಕೆ ಆಗಲಿಲ್ಲ,
ಸಾಧ್ಯ ಆಗಲಿಲ್ಲ. ಬಹಳ
ಇದು ಒನ್ ಆಫ್ ಮೈ ವೆರಿ ಮೋಸ್ಟ್ ಶಾಕಿಂಗ್ ಎಕ್ಸ್ಪೀರಿಯನ್ಸ್. ಸೊ ನಾವು ಏನ್ ಮಾಡ್ತಾ ಇದ್ದೇವೆ,
ಇಂಥದ್ರಲ್ಲಿ ಜನಪ್ರತಿನಿಧಿಗಳು ಪ್ರಮುಖ
ಅವರು ನೋಡಬೇಕು.
ನನ್ನ ವ್ಯಾಪ್ತಿಯ ಮಗು ಎಲ್ಲರೂ ಶಾಲೆಗೆ ಹೋಗ್ತಾ ಇದ್ದಾನೆ ಅಂತೇಳಿ ಅವ್ನು
ನೋಡ್ಬೇಕು. ಶಾಲೆಗೆ ಹೋಗ್ತಾ ಇದ್ರೆ ಸಾಲದು,
ಗುಣಮಟ್ಟದ ಶಿಕ್ಷಣ ಇದು ಜನರಿಗೆ
ಯಾವುದೋ ಕಾರಣಕ್ಕೆ ನೀವು ಸರ್ವ ಶಿಕ್ಷಣ ಅಭಿಯಾನ ಇದರದ್ದೆಲ್ಲ ಅಂಕಿ ಸಂಖ್ಯೆ ತಗೊಳ್ಳುವಾಗ ಇಲ್ಲಿ ಬಹಳಷ್ಟು ಮಂದಿ ಶಾಲೆಯಿಂದ ಹೊರಗಡೆ ಇದ್ದಾರೆ, ಅದಕ್ಕೆ ಸುಮ್ಮನೆ ಒಂದು ನೋಂದಣಿ ಮಾಡೋದು, ನೋಂದಣಿ ಮಾಡಿದ್ರೆ ಅನುದಾನಗಳು ಸಿಗತ್ತೆ ಅಂತ ಹೇಳುವಂತ ಮನೋಭಾವ ಇದೆಯಾ ನನಗೆ ಗೊತ್ತಿಲ್ಲ. ಇವರು ಶಾಲೆಗೆ ಹೋಗ್ತಾ ಇಲ್ಲ, ಆದ್ರೆ ಶಾಲೆಯಲ್ಲಿ ಅವರ ಹೆಸರು ಕಡ್ಡಾಯವಾಗಿ ನೋಂದಣಿ ಇದೆ. ಸೊ ಎಲ್ಲಾ ದಾಖಲೆಗಳಲ್ಲೂ, ವಿಶ್ವಸಂಸ್ಥೆ ಕೊಡತಕ್ಕಂಥ ದಾಖಲೆಗಳಲ್ಲೂ ಭಾರತದಲ್ಲಿ 100%+ ವಿದ್ಯಾವಂತರಿದ್ದಾರೆ. ವಾಸ್ತವ ಏನು? ಹಾಗಿದ್ರೆ ಜನಪ್ರತಿನಿಧಿಗಳು ಏನ್ ಮಾಡಬೇಕು,
ಇದರ ಬಗ್ಗೆ ಪ್ರಮುಖ ಪಾತ್ರ ವಹಿಸಿ
ನೋಡಬೇಕು. ಅಂದ್ರೆ ಕಳಕಳಿ ಇದೆ ಅಂತಂದ್ರೆ ಅವರು ಇದು ಮಾಡಬೇಕು. ಕಳಕಳಿ ಇದೆ ಅಂತ ತಿಳ್ಕೊಂಡೇ ಎಲ್ಲರೂ, ನಾನು ಒಬ್ಬ ಸಾಮಾನ್ಯ ಪ್ರಜೆನೆ, ನಾವು ಇವರಿಗೆ ಕಳಕಳಿ ಇದೆ ಅಂತ ಅವರನ್ನು ಚುನಾವಣೆ ಮಾಡಿ ಕಳಿಸ್ತೇವೆ. ಅವರು ಇದರ ಬಗ್ಗೆ ತುಂಬಾ ಹೆಚ್ಚಿನ ಆಸಕ್ತಿ ವಹಿಸಿದ್ರೆ ಇನ್ನೊಂದು 20 ವರ್ಷದಲ್ಲಿ ಗಮನಾರ್ಹವಾದ ಅಭಿವೃದ್ಧಿ ಇಲ್ಲಿ ಆಗ್ತದೆ. ಮಗುವಿನ ಅಭಿವೃದ್ಧಿಯ ಮುಖಾಂತರ
ಸಮಾಜದ ಅಭಿವೃದ್ಧಿ ಕಾಣ್ತದೆ.
ಮಗು ಮತ್ತೆ ಅಭಿವೃದ್ಧಿಯನ್ನು ನಾವು ಒಂದೇ ನಾಣ್ಯದ ಎರಡು
ಮುಖಗಳನ್ನಾಗಿ ನೋಡಿ.
ನೀವು ಯಾವ ಪ್ರಶ್ನೆ ಮೊದಲು ಕೇಳಿದಿರಿ, ಮಗು ಮತ್ತೆ ಅಭಿವೃದ್ಧಿಯ ನಡುವೆ ಏನು ಸಂಬಂಧ,
ಅದು ಒಂದೇ ನಾಣ್ಯದ ಎರಡು,
ಅದನ್ನು ನಾವು ಎರಡಾಗಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ.
ಬಹಳ ಒಳ್ಳೆ ಮಾತು ಸರ್, ತಾವು ಬಹಳ ಸ್ಪಷ್ಟ ಸಂದೇಶ ನೀಡಿದ್ದೀರಿ. ನಮ್ಮ ಜನಪ್ರತಿಗಳು ಶಿಕ್ಷಣದ ಬಗ್ಗೆ ಪ್ರಮುಖ ಪಾತ್ರ ವಹಿಸಿ ಆ ವ್ಯಾಪ್ತಿಯ ಎಲ್ಲ ಮಕ್ಕಳ ಶಿಕ್ಷಣಕ್ಕೆ ಅವರು ಪ್ರಮುಖ ಪಾತ್ರ ವಹಿಸಬೇಕು ಅಂತೇಳಿ ಆ ಕಾರ್ಯಕ್ರಮದ ಕೊನೆಗೆ ರಾಯಚೂರಿನ ಜನತೆಗೆ ಒಬ್ಬರು ನಮ್ಮ ಜಿಲ್ಲೆಯ ನ್ಯಾಯಾಧೀಶರಾಗಿ ಈ ಒಟ್ಟಾಗಿ ಮಕ್ಕಳ ಸಂರಕ್ಷಣೆಯನ್ನು ಹೇಗೆ ನೋಡಬೇಕು ಮತ್ತು ಆ ಜನಗಳಿಗೆ ಏನು ಸಂದೇಶ ಕೊಡ್ತೀರಿ ಮಕ್ಕಳ ಸಂರಕ್ಷಣೆಯ ಹಿನ್ನೆಲೆಯಲ್ಲಿ?
ಇಲ್ಲಿ ಈ ಬಡತನದ ಕಾರಣದಿಂದ ಮಕ್ಕಳನ್ನು ನಮ್ಮ ಆರ್ಥಿಕ ಸಂಪನ್ಮೂಲವನ್ನು ಹೆಚ್ಚಿಸಲಿಕ್ಕೆ ಒಂದು ಮಾಧ್ಯಮವಾಗಿ ಉಪಯೋಗಿಸ್ತಾ ಇದೆ. ಇದು ದೊಡ್ಡ ದುರಂತ. ಮಕ್ಕಳನ್ನು ನಾವು ನಮ್ಮ ಏನೋ ಆರ್ಥಿಕ ಅನುಕೂಲಗಳನ್ನು ಹೆಚ್ಚು ಪಡಿಸುವ ಒಂದು ಮಾಧ್ಯಮವಾಗಿ ಉಪಯೋಗಿಸಬೇಡಿ. ಅವರಿಗೆ ಬೆಳವಣಿಗೆ ನಿಮ್ಮ ಈಗ ಸರ್ಕಾರದ ಅನೇಕ ಪಾಲಿಸಿಯಿಂದಾಗಿ ಇವನು ಯೂನಿಫಾರ್ಮ್ ಕೊಡ್ತಾರೆ, ಬಿಸಿ ಊಟ ಕೊಡ್ತಾರೆ, ಪುಸ್ತಕಗಳನ್ನು ಕೊಡ್ತಾರೆ, ಎಲ್ಲವನ್ನೂ ಕೊಡ್ತಾರೆ, ಆರೋಗ್ಯದ ರಕ್ಷಣೆ, ಸಮಗ್ರವಾದ ಪಾಲಿಸಿಗಳಿವೆ, ಧ್ಯೇಯ ಧೋರಣೆಗಳಿವೆ. ನೀವು ಅವರನ್ನು ಆಸ್ತಿ ಮಾಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ, ಅವರನ್ನು ಆಸ್ತಿ ಮಾಡ್ಲಿಕ್ಕೆ ಒಂದು ಸಾಧನ ಮಾಡಬೇಡಿ. ಸಣ್ಣ ನಿಮ್ಮ ಬಡತನ ಇರಬಹುದು, ಈಗ ಶಿಕ್ಷಣ ಅಷ್ಟೊಂದು ವೆಚ್ಚದಾಯಕವಾದಂತಹ ಅಲ್ಲ ಗವರ್ಮೆಂಟಿನ ಅನೇಕ ಪಾಲಿಸಿಗಳಿಂದ. ಅದೇ ಒಂದು ಮುಖ ಇದೆ ಅಲ್ಲಿ, ಪ್ರಾಮಾಣಿಕವಾಗಿ ಬಹುಶಃ ಟೀಚಿಂಗ್ ನಡೀತಾ ಇಲ್ವಾ, ಏನೋ ಒಂದು ತೊಂದರೆ ಇದೆ,
ಸರಿಪಡಿಸಿ
ಎಲ್ಲರೂ ಕೊಡಬೇಕು. ಆದ್ರೆ ಸಮಾಜಕ್ಕೆ ನಾನು ಒಟ್ಟಾರೆ ಒಂದು ಹೇಳೋದಂತಂದ್ರೆ, ಮಗುವನ್ನು ಒಂದು ಅನರ್ಘ್ಯ ರತ್ನ ಅಂತ ಪರಿಗಣಿಸಿ, ಮಗುವನ್ನು ಅದು ಪ್ರತಿಯೊಂದೂ ಒಂದು ಯುನೀಕ್ ಕ್ರಿಯೇಷನ್ ಅಂತ ಟ್ರೀಟ್ ಮಾಡಿ ಒಂದರೊಡನೆ ಒಂದನ್ನು ಹೋಲಿಸಿ ಒಂದು ಈ ಎರಡು ಮಕ್ಕಳು ಉಪಯೋಗ ಇಲ್ಲ ಅಂತ ಶಾಲೆಗೆ ಹಾಕತಕ್ಕಂತ ಮನೋಭಾವ ಇರೋರು ಒಂದೆರಡು ಮಕ್ಕಳನ್ನು ಕಲಿಸೋದಿಲ್ಲ ಅಥವಾ ಹೆಣ್ಣು ಮಕ್ಕಳನ್ನು ಕಲಿಸೋದಿಲ್ಲ. ಸೊ ಈ ಧೋರಣೆ ಮಾಡಬೇಡಿ. ಹೆಣ್ಣು ಮಕ್ಕಳು ಅನರ್ಘ್ಯವಾದ ರತ್ನಗಳು, ಅವರಿಗೂ ವಿದ್ಯಾಭ್ಯಾಸದಿಂದ ವಂಚನೆ ಆಗಬಾರದು. ಸೊ ಈ ಎಲ್ಲದಕ್ಕೂ ಈ ಇದು ನಮ್ಮ ಈ ಪಾಲಿಸಿ ಇರ್ಬೋದು, ಕಾನೂನುಗಳಿರ್ಬೋದು, ಇವೆಲ್ಲ ಮಕ್ಕಳನ್ನು ಪೋಷಿಸಲಿಕ್ಕೆ ಉತ್ತಮವಾದ ಕೊಡುಗೆಯಾಗಿ ನಾವು ಮಾಡಲಿಕ್ಕೆ ಮುಂದಿನ ಸಮಾಜದಲ್ಲಿ ಮುಂದಿನ ಪೀಳಿಗೆಯಲ್ಲಿ ಪೂರ್ತಿ ಅಭಿವೃದ್ಧಿ ಆಗಬೇಕು ಅಂತ ಹೇಳುವ ಉದ್ದೇಶದಿಂದ ಮಾಡಿದಂತಹ ಕಾನೂನಿದೆ. ಇದನ್ನು ಗೌರವಿಸಿ ಮಕ್ಕಳನ್ನು ಸಂರಕ್ಷಿಸಿ ವಿದ್ಯಾಭ್ಯಾಸ ಕೊಡಿ. ಈಗ ನೀರಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಈಗ ಗೊತ್ತಿದೆ ಎಲ್ಲಾ ಕಡೆನು ಇದ್ರ ಬಗ್ಗೆ ಹೇಳ್ತಾರೆ, ಕೈ ತೊಳೆಯೋದು, ಡೆಫೆಕೇಶನ್, ಈ ಹೊರಗಡೆ ಬಯಲು ಹೋಗೋದು ಒಳ್ಳೇದಲ್ಲ, ಅದು ಮಾರಕ. ಅದನ್ನು ತಡೆಗಟ್ಟಿ ಬ್ಯಾಲೆನ್ಸ್ಡ್ ಫುಡ್ ಏನೊಂದು ಸ್ವಲ್ಪ ತಿಳ್ಕೊಳ್ಳಿ, ಅದರ ಬಗ್ಗೆ ಆಸ್ಪತ್ರೆಗಳಲ್ಲಿ ಹೇಳ್ತಾರೆ. ಆಮೇಲೆ ಹೆರಿಗೆಗಳು ಹಾಗೆ ಅಲಕ್ಷ್ಯದಿಂದ ಎಲ್ಲೂ ಮಾಡಬೇಡಿ, ಆಸ್ಪತ್ರೆಗಳಲ್ಲೇ ಮಾಡುವ ಹಾಗೆ ಮಾಡಿ. ಯಾಕೆ ಮಗುವಿಗೆ ಏನೋ ಹೆಚ್ಚು ಕಡಿಮೆ ಆಗಿ ಲಾಡಿ ಸುತ್ಕೊಳ್ಳೋದು ಏನೇನೋ ನಡೀತಾವೆ, ರಿಟಾರ್ಡೇಷನ್ ಆಗುವಂತ ಸಂದರ್ಭ ಇದೆ. ಇಂಥ ಮಕ್ಕಳು ಬಹಳಷ್ಟು ಕಾಣ್ತೇವೆ ನಾವು ಈ ಜಿಲ್ಲೆಯಲ್ಲಿ. ಅದೇನೋ ಶಾಪ ಅಂತ ತಿಳ್ಕೊಂಡು ಬಿಡ್ತಾರೆ. ದೇವದಾಸಿ ಸಮಸ್ಯೆ ಇದೆ, ಹೆಣ್ಮಕ್ಕಳಿಗೆ ಅವರು ಹುಟ್ಟುತ್ತಾನೆ ಮುತ್ತು ಕಟ್ಟೋದು ಅಂತ, ಇವೆಲ್ಲ ಮಾಡಬೇಡಿ. ಇದು ಯಾವ ದೇವರು ಒಪ್ಪತಕ್ಕಂತ ಕೆಲಸ ಅಲ್ಲ. ದೇವರ ಹೆಸರಿನಲ್ಲಿ ನಡೀತಿರತಕ್ಕಂತ ದೌರ್ಜನ್ಯ
ಉಲ್ಲಂಘನೆಗಳನ್ನು
ಯಾವುದೋ ಒಂದು ವರ್ಗ ಈ ಒಂದು ಮೌಢ್ಯವನ್ನು ನಿಮ್ಮ ತಲೆಗೆ ಕಟ್ಟಿ ಈ ಪರಂಪರೆಯನ್ನು ಶಾಶ್ವತವಾಗಿ ಮುಂದುವರಿಸ್ತಾ ಇದ್ದಾರೆ. ಸೊ ಈ ಯಾವ್ದು ಇಂಥವ್ದು ನಡೀತದೆ, ಇದ್ರ ಬಗ್ಗೆ ಎಚ್ಚರದಿಂದೀರಿ ಅಂತ ನನ್ನ ಒಂದು ಕೆಲಸ.
ಸಂತೋಷ. ಮಾನ್ಯ ನ್ಯಾಯಾಧೀಶರು, ಇಡೀ ರಾಯಚೂರು ಜಿಲ್ಲೆಯ ಪ್ರತಿಯೊಂದು ಮೂಲೆಗಳನ್ನ ಗಮನದಲ್ಲಿಟ್ಟುಕೊಂಡು ಮಕ್ಕಳ ಸಂರಕ್ಷಣೆನೇ ಪ್ರತಿಯೊಬ್ಬ ನಾಗರಿಕನ ಶ್ರೇಷ್ಠ ಕೆಲಸ ಆಗಬೇಕು. ಮಕ್ಕಳ ಸಂರಕ್ಷಣೆ ನಮ್ಮ ಪ್ರಮುಖ ಒಂದು ಪ್ರಾಧಾನ್ಯತೆ ಆಗಬೇಕು. ಮಕ್ಕಳ ಶಿಕ್ಷಣ ದೇಶದ ಅಭಿವೃದ್ಧಿ, ಸಮಾಜದ ಕುಟುಂಬದ ಅಭಿವೃದ್ಧಿ, ಅದು ಒಂದೇ ನಾಣ್ಯದ ಎರಡು ಮುಖಗಳು ಅಂತೇಳಿ ಸಂದೇಶ ನೀಡಿದ್ದಾರೆ. ಮಾನ್ಯರೇ, ಇಲ್ಲಿ ತನಕ ಬಂದು ನಮಗೆಲ್ಲ ನಮ್ಮನ್ನು ಎಚ್ಚರಿಸಿ ರಾಯಚೂರು ಜನತೆಗೆ ಮಾರ್ಗದರ್ಶನ ನೀಡಿದ್ದಾಗಿ ತಮಗಾಗಿ ರಾಯಚೂರು ಆಕಾಶವಾಣಿ ಕೇಂದ್ರದ ಪರವಾಗಿ ಗೌರವದ ಅಭಿನಂದನೆಗಳು. ನಮಸ್ಕಾರ. ಕೇಳಿದ್ರಲ್ಲ, ನಮ್ಮ ನ್ಯಾಯಾಧೀಶರು ರಾಯಚೂರು ಜಿಲ್ಲೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಅದ್ಭುತವಾದಂಥ ಮತ್ತು ವಿಶೇಷವಾದಂಥ ಸಂದೇಶವನ್ನು ನೀಡಿದ್ದಾರೆ. ನಾವೆಲ್ಲರೂ ಕೂಡ ಮಗು ನಮ್ಮ ಕುಟುಂಬದ ಪ್ರಪ್ರಥಮ ಪ್ರಾಧಾನ್ಯತವಾದಂಥ ಕೇಂದ್ರ ಬಿಂದು, ಮಗುವೇ ಈ ದೇಶದ ಮತ್ತು ಸಮಾಜದ ಅಭಿವೃದ್ಧಿಯ ಕೇಂದ್ರ ಮತ್ತು ಸೂಚ್ಯಂಕ ಅಂತೇಳಿ ಗಮನದಲ್ಲಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸರಣಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
ಇದುವರೆಗೆ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು, ಮಕ್ಕಳ ಸಂರಕ್ಷಣೆ ಕುರಿತು ಮಾಹಿತಿ ಹಾಗೂ ಯಶೋಗಾಥೆಗಳ ಪರಿಚಯಾತ್ಮಕ ರೇಡಿಯೋ ಆಧಾರಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ನಿರ್ಮಾಣ ಮತ್ತು ಪ್ರಾಯೋಜಕರು ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು. ಮಾರ್ಗದರ್ಶನ ಸನ್ಮಾನ್ಯ ಶ್ರೀ ಎಸ್ಎನ್ ನಾಗರಾಜು, ಜಿಲ್ಲಾಧಿಕಾರಿಗಳು ರಾಯಚೂರು. ಪರಿಕಲ್ಪನೆ, ನಿರ್ವಹಣೆ ಮತ್ತು ನಿರೂಪಣೆ ಕೆ ರಾಘವೇಂದ್ರ ಭಟ್. ಸಂಯೋಜಕರು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಬಿಡಿ ಕಾಂಬ್ಳೆ, ಧ್ವನಿ ಮುದ್ರಣ ಸಹಕಾರ ಬಿ ನರಸಿಂಹ್ಲು, ಅನ್ನಪೂರ್ಣ ಅರೋಲಿ. ಕೇಳುಗರಿಗೆ ವಿಶೇಷ ಸೂಚನೆ, ಪ್ರತಿ ಸರಣಿ ಕುರಿತು ವಿಶೇಷ ಲೇಖನ, ಪ್ರಬಂಧ, ಅನಿಸಿಕೆ, ಅಭಿಪ್ರಾಯಗಳು ಹಾಗೂ ಚಿತ್ರಕಲೆ ಸ್ಪರ್ಧೆಯನ್ನು ಯೋಜಿಸಲಾಗಿದೆ. ಆಯ್ದ 10 ಉತ್ತಮ ಬರಹಗಳಿಗೆ ಮತ್ತು 10 ಚಿತ್ರಕಲೆಗೆ ಆಕರ್ಷಕ ಬಹುಮಾನಗಳನ್ನು ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಯೋಜನೆಯಿಂದ ನೀಡಲಾಗುವುದು. ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು, ಮಕ್ಕಳ ಸಂರಕ್ಷಣೆ ಕುರಿತು ರೇಡಿಯೋ ಆಧಾರಿತ ಜಾಗೃತಿ ಕಾರ್ಯಕ್ರಮ ಕೇಳಿ. ಮಕ್ಕಳ ಸಂರಕ್ಷಣೆಗೆ ಮುಂದಾಗಿ.